ಶುಕಾಚಾರ್ಯರು ನಮ್ಮ ಪರೀಕ್ಷತಿಯ ಬಂದು ಭಾಗವತ ಉಪಕ್ರಮಕ್ಕೆ ಮುಂದೆ ಈ ಮಂಗಳಾಚರಣವನ್ನ ಹೇಳಿ ಭಾಗವತವನ್ನ ಶುರು ಮಾಡ್ತಾರೆ. ಇದರಲ್ಲಿ ಏನಂದ್ರೆ, ತಪಸ್ವಿನೋ ದಾನ ಪರ ಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ತು ಮಂಗಳಾಹ. ನಾವು ಎಷ್ಟೋ ತಪಸ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಎಷ್ಟೋ ಭಗವಂತನ ಆರಾಧನೆ, ಭಗವಂತನ ಪೂಜೆಗಳು, ತಪಸ್ಸು ಎಲ್ಲ ಮಾಡ್ತಾ ಇದ್ದೀವಿ. ಏನ್ ಮಾಡಿದ್ರು ಭಗವಂತನಿಗೆ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ. ಯಾವ್ದು ಸಮರ್ಪಣೆ ಮಾಡದೆ ನಾವು ಏನ್ ಮಾಡಿದ್ರು ಅದು ವ್ಯರ್ಥ ಅಂಬದಕ್ಕೋಸ್ಕರ ಯಾವ್ದು ಮಾಡಿದ್ರು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿ ಮಾಡಬೇಕು ಎಂಬುದಕ್ಕಹ ಇದು ಹೇಳ್ತಾರೆ. ಸಮರ್ಪಣೆ ಅಂದ್ರೆ ಏನಂದ್ರೆ, ನಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಚಿಲಂ, ನಾನೇನು ಮಾಡೋದಿಲ್ಲ, ಭಗವಂತ ನನ್ನಲ್ಲಿ ಇರುವಂತ ಭಗವಂತ ಮಾಡಿಸ್ತಾನ ಎಂಬ ಒಂದು ಅರ್ಪ ಬುದ್ಧಿ, ಆ ಒಂದು ಬುದ್ಧಿ ನಮಗೆ ಬಂದು ಮಾಡಬೇಕು ಅಂತ ಹೇಳಿ ಇದನ್ನ ಹೇಳಿ ಮತ್ತು ತನ್ನ ಭಾಗವತನ ಶುರು ಮಾಡ್ತಾರೆ. ಸೊ ಆ ಒಂದು ಮಂಗಳಾಚರಣೆ ನಿವೃತ್ತ ನಾವು ಪ್ರಶ್ನಪತಿ ನಾನು ಇದು ಶುಕ್ಲಪಕ್ಷ ಮತ್ತು ಭಗವಂತನ ಚಿಂತನೆ ನಿತ್ಯ, ಭಾಗವತ ಚಿಂತನೆ ನಿತ್ಯ ಇರಬೇಕು. ಒಂದೊಂದು ಶ್ಲೋಕವಾರ ಒಂದೊಂದು ದಿನಕ್ಕೆ ಪಠನ ಮಾಡಿದ್ರೆ ಒಂದು 15 ದಿನದಲ್ಲಿ ಒಂದು 15 ಶ್ಲೋಕಗಳು ಬಂದು ಬಿಡುತ್ತೆ. ಸೊ ಅದಕ್ಕೆ ಇವತ್ತು ಒಂದು ಶ್ಲೋಕವನ್ನ ಹೇಳಿದೆ ಮತ್ತು ಇದನ್ನ ನಮ್ಮ ವಾಯುಸ್ಥಿತಿ ನಮ್ಮ ಮುಂದೆ ವರ್ಷ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಇದರಲ್ಲಿ ಬಂದು ನಾವು ಹೋದ ಸಲ ಹಿಂದಿನ ಸಲ ನಾವೇನ್ ಮಾಡಿದೀವಿ ಅಂದ್ರೆ 2 ಶ್ಲೋಕ ನೋಡಿದೀವಿ. ಫಸ್ಟ್ ಮಂಗಳಾಚರಣ ನಕಸ್ತುತಿ ನೋಡಿದೀವಿ. ನಕಸ್ತುತಿ ಆದ ಮೇಲೆ ಶ್ರೀಮದ್ ವಿಷ್ಣಂಗ್ರ ನಿಷ್ಠ, ಅದು ಆ ಫಸ್ಟ್ ಶ್ಲೋಕವನ್ನು ನೋಡಿದೀವಿ. ಮಾತರ್ಮೇಯ ಮಾತರೇಶ್ವರನ್ನ ಮಾಡ್ಬೇಕು ಅದನ್ನ ಹಿಂದಿನ ಸಲ ಹೇಳಿದೆ. ಅದು ಒಂದೊಂದ್ ಸಲ ನಾವು ವಾಯುಸ್ಥಿತಿ ನಾವು ಸ್ಮರಣೆ ಮಾಡಾವಳೆ ಅದನ್ನ ಹೇಳಿ ಆ ಮಂಗಳಾಚರಣೆ ಒಂದು ಮಂಗಳಾಚರಣೆ ಹೇಳಿ ವಾಯುದೇವರ ಭಕ್ತಿ ಮತ್ತು ಭಗವಂತನ ಭಕ್ತಿ ನಾವು ಫಸ್ಟ್ ನಮಗೆ ಬಂದು ನಾವು ತಕೊಂಡು ಅದನ್ನ ಮುಂದೆ ನಾವು ಕರಕಲಿಸಿಕೊಂಡು ನಾವು ಮತ್ತು ಮುಂದೆ ಶುರು ಮಾಡಬೇಕು. ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗರೋ ಭ್ರಾತರಿಷ್ಟಾಬ್ಧ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ ಜನ್ಮ ಮೃತ್ಯಾಮಯಾಂ ಗೋವಿಂದೇ ದೇಹಿ ಭಕ್ತಿಂ ಭವಿಷ್ಯದ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಪ್ರಗತಿಂ ಶಾಶ್ವತೀಂ ಆಶುದೇವ. ಹಂಗಂತ ಹೇಳಿ ಆಕ ಮುಂದಿನ 3ನೇ ಶ್ಲೋಕಕ್ಕೆ ಹೋಗ್ತೀನಿ. ಹಿಂದಿನ ಶ್ಲೋಕದಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಶ್ರೀಮದ್ ವಿಷ್ಣಂಗ್ರ ನಿಷ್ಠಾತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ ವಂಶವಸ್ಮಾನ್ ಪುನಂತು ವಾಜಾಮಿತ್ರ ಪ್ರಣೀತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೇಂದು ಜ್ಯೋತ್ನ ಭದ್ರಸ್ಮಿತ ಶ್ರೀ ಧವಳಿತ ಗುಗುಬ ಪ್ರೇಮ ಬಾರಂಭ ಬಾರ. ಇದರಲ್ಲಿ ಏನಂದ್ರೆ ಇದು ಶಿವಾಯಿ, ಯಾಕಂದ್ರೆ ಮಧ್ಯೆ ಸ್ವಲ್ಪ ಒಂದು 2-3 ವಾರ ಡಿಲೇ ಆಗಿಬಿಟ್ಟಿದೆ. ನಾನು ಇಂಡಿಯಾ ಹೋಗಿದ್ದೆ ಮತ್ತು ನಮ್ಮ ಗುರು ಪದಕಿ ಅವರು ತೀರಿಕೊಂಡ್ರು, ಅದಕ್ಕೋಸ್ಕರ ಮಧ್ಯೆ ಸ್ವಲ್ಪ ತಾಪತ್ರಯ ಬಂದು 2-3 ವಾರಗಳು ಬಂದು ಬಿಟ್ಟು ಮಾಡಿದೀವಿ. ಅದಕ್ಕೋಸ್ಕರ ಜಸ್ಟ್ ಒಂದು ರೀಕ್ಯಾಪ್, ಒಂದು 2 ಮಿನಿಟ್ಸ್ ರೀಕ್ಯಾಪ್ ಮಾಡಿಬಿಡ್ತೀನಿ. ಶ್ರೀಮದ್ ಕೃಷ್ಣ ಭಗವಂತನ ಪಾದದಲ್ಲೇ ಸ್ಮರಣೆ ಮಾಡುವಂತ ಆಚಾರ್ಯರ ಪಾದ ಧೂಳಿ ನಮ್ಮ ಮೇಲೆ ಬಂದು ನಮ್ಮ ಶಿರಸ ಧಾರಣ ಮಾಡಿ ಅದು ನಮ್ಮನ್ನ ಒಂದು ರಕ್ಷಣೆ ಮಾಡಲಿ, ಹಾಗಂತ ಹೇಳಿ ಹಿಂದಿನ ಶ್ಲೋಕ. ಅದರಲ್ಲಿ ಬಂದು ಈ ಪಾದ ಧೂಳಿಯನ್ನು ಏನು ನಾವೇನು ನೀವೇನು ಇವಳು ನಮ್ಮ ಭಾರತೀ ದೇವಿಯನ್ನು ಬಂದು ಅನ್ನ ಶಿರಸ ಧಾರಣ ಮಾಡ್ತಾಳೆ, ಅಂತ ಪವಿತ್ರವಾದ ಪಾದ ಧೂಳಿ ಭಗವಂತನ ಅದು ಆಚಾರ್ಯರ ಪಾದ ಧೂಳಿ ನಮ್ಮನ್ನ ರಕ್ಷಣೆ ಮಾಡಲಿ ಹಂಗಂತ ಹೇಳಿ ಹಿಂದಿನ ಶ್ಲೋಕವನ್ನ ಹೇಳಿ ಈಗ ಮುಂದಿನ ಶ್ಲೋಕವನ್ನು ಹೇಳ್ತಾರೆ. ಈ ಪಾದಧೂಳಿ ಇದಲ್ಲ, ಇದು ಎಂಥ ಪಾದಧೂಳಿ ಹಂಗತಂದ್ಬಿಟ್ಟು ಈ ಪಾದಧೂಳಿಯನ್ನ ಬಂದು ಬರೀ ವರ್ಣನೆ ಮಾಡ್ತಾರೆ. ಈ ಪಾದಧೂಳಿ ಎಂಥ ಪಾದಧೂಳಿ ಎಂಬ ವರ್ಣನೆ ಮಾಡ್ತಾರೆ. ಹಿಂದೆ ಹೇಳಿದ್ರು ಆ ಪಾದಧೂಳಿ ನಮ್ಮನ್ನ ಸ್ಮರಣೆ ಬಂದು ರಕ್ಷಣೆ ಮಾಡಲಿ ಅಂತ ಹೇಳಿದ್ರು. ಅದು ಎಂಥವದ್ದು ಆ ಪಾದಧೂಳಿ ಹಂಗತಂದ್ಬಿಟ್ಟು ಹೇಳ್ತಾರೆ. ಅದರ ವರ್ಣನೆ ಇದು 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 ನೋಡಿದ್ರೆ ಈ ಶ್ಲೋಕವನ್ನ ನೋಡಿದ್ರೆ ಒಂದೆರಡು ಮಾತುಗಳು ಈ ಶ್ಲೋಕ ಕೊಡ್ತೀರ ಮೇಲೆ ತಿಳಿಬೇಕು. ಯಾಕಂದ್ರೆ ಇದು ನಮ್ಮ ತ್ರಿವಿಕ್ರಮಪಂಡಿತಾಚಾರ್ಯ ಕವಿತಾ ಶಕ್ತಿ ಏನ್ ಆ ವಿಸ್ಮಯಕ್ಕೆ ಇರುವಂತಹ ಉದಾಹರಣೆ ಈ ಶ್ಲೋಕ. ಯಾಕಂದ್ರೆ ಇದು ಎರಡೇ ಪಾದಗಳು, ಎರಡೇ ಪಾದದಲ್ಲಿ ಈ ಶ್ಲೋಕ. ಫಸ್ಟ್ ಪೂರ್ವಾರ್ಥ ಒಂದು, ಉತ್ತರಾರ್ಥ ಒಂದು. ಅದರಲ್ಲಿ ಇಡೀ ನೋಡಿದ್ರೆ ನಾನು ಹೇಳ್ತೀನಿ ನೋಡಿ, ಆ ಒಂದೇ ಪಾದದಲ್ಲಿ ಒಂದು ಪೂರ್ವಾರ್ಥ, ಎರಡನೇ ಪಾದದಲ್ಲಿ ಇನ್ನೊಂದು ಉತ್ತರಾರ್ಥ. ಎರಡೇ ಪಾದದಲ್ಲಿ ಬಂದು ಈ ಶ್ಲೋಕವನ್ನೇ ಮುಗಿಸಿ ಬಿಡ್ತಾರೆ. ಶಬ್ದದಲ್ಲಿ ಎರಡೇ ಶಬ್ದದಲ್ಲಿ ಈ ಶ್ಲೋಕವನ್ನೇ ಮುಗಿಸಿ ಬಿಡ್ತಾರೆ. ಇದಾಗತ್ತಂದ್ರೆ ಉತ್ಕಂಠ ಕುಂಠಗೋಲ ಹಲಜವ ವಿದಿತ ಜಸ್ರದೇವಾನ ವೃದ್ಧ ಪ್ರಾಜ್ಞಾತ್ಮ ಜ್ಞಾನ ದೂತಾನ್ ದತಮಸದ ಮನೋ ಮೌಳಿರತ್ನಾವಳಿ ನಾಮ್. ಇದೊಂದು ಶಬ್ದ, ಇದೊಂದು ಪಾದ, ಇದು ಒಂದೇ ಪೂರ್ವಾರ್ಥ, ಇದು ಒಂದೇ ಶ್ಲೋಕ, ಇದು ಒಂದೇ ಇದು ಒಂದೇ ಪಾದದಲ್ಲಿ ಇದು ಮುಗಿಸಿ ಬಿಡ್ತಾರೆ. ಆಮೇಲೆ ಬಂದು ಭಕ್ತ್ಯುದ್ಯೋಗಾಡ ಪ್ರಕರಣ ಸಗಡಾದ್ಗಾರ ಸಂಘರ್ಷ್ಯಮಾನ ಪ್ರಾಂತ ಪ್ರಾಗ್ರಾಂಗ್ರಿ ಪೀಠೋ ದಿತಕನಕರಜ ಪಿಂಜರ ರಂಜಿತಾಶ. ಇದು ಒಂದು ಪಾದ. ಇದು ಎರಡೇ ಪಾದದಲ್ಲಿ ಇರುವಂತಹ ಶ್ಲೋಕ ಅಂದ್ರೆ ನಮ್ಮ ಈ ಇದನ್ನ ನೋಡಿದ್ರೆ ಈ ಸಂಸ್ಕೃತ ವಾಂಗ್ಮಯದಲ್ಲಿ ಇಲ್ಲ ಸಂಸ್ಕೃತ ಶ್ಲೋಕದಲ್ಲಿ ನೋಡಿದ್ರೆ ಇದು ಒಂದೇ ಶ್ಲೋಕ ಹಾಗೆ ಇರೋದು. ಇದು ಅವರ ಕವಿತಾ ಶಕ್ತಿಯನ್ನ ಬಂದು ಹೇಳುತ್ತೆ. ಯಾಕಂದ್ರೆ ಅಷ್ಟು ಅವರು ಬಂದು ಆಶುಕವೀತ್ ಅಂತಾರಲ್ಲ, ಅವರು ನೋಡಿದ ತಕ್ಷಣ ಹಾರುವಂತ ಒಂದು ಅವರಿಗೆ ಒಂದು ದೇವರ ಅನುಗ್ರಹ, ಅವರಿಗೆ ಆಚಾರ ಅನುಗ್ರಹ ಮತ್ತು ದೇವರ ಅನುಗ್ರಹ ಅವರಿಗೆ ಹೇಳಿ ಕೂಡಲೇ ಹಾಗೆ ಹೇಳ್ತಾರೆ ಅವರು ಅಂತ ಆಶು ಕವಿತೇಶ್ವರ ಅವರಿಗೆ. ಅಂತ ಒಂದು ಪೂರ್ವಾತ್ತರದಲ್ಲಿ ಉತ್ತರಾರ್ಧದಲ್ಲಿ ಎರಡು ಇರುವಂತಹ ಈ ಪದಗಳನ್ನ ಹಾಕಿ ಈ ಒಂದು ಶ್ಲೋಕವನ್ನು ಮಾಡಿದ್ದಾರೆ. ಇದರ ಅರ್ಥವನ್ನ ಈಗ ನೋಡೋಣ. ಮೊದಲ ಫಸ್ಟ್ ಪದಚ್ಛೇದ ಮಾಡಿ ಫಸ್ಟ್ ಪದಚ್ಛೇದ ಮಾಡೋಣ, ಮತ್ತು ಆ ಪದಕ್ಕೆ ಏನು ಅರ್ಥಗಳು ಉಳಿತೆ ಅನ್ನೋದನ್ನ ಹಿಂದೆ ನೋಡೋಣ. ಉತ್ಕಂಠ ಅಕುಂಠ ಕೋಲಾಹಲ ಜವ ಅಜಸ್ರ ಸೇವಾ ಅನುವೃದ್ಧ ಪ್ರಾಜ್ಞ ವಿದಿತ ಅಜಸ್ರ ಸೇವಾ ಅನುವೃದ್ಧ ಪ್ರಾಜ್ಞಾತ್ಮ ಜ್ಞಾನದೂತಾನ್ ತದಮಸ ಸುಮನೋ ಮೌಳಿ ರತ್ನಾವಳಿನ. ಇದು ಪೂರ್ವಾರ್ಥದಲ್ಲಿ ಇರುವಂತಹ ಈ ಒಂದು ಇದಕ್ಕೆ ಬಂದು ಪದ ಬಿಡಿಸಿದ್ದೀನಿ. ಹೆಂಗಂದ್ರೆ ಉತ್ಕಂಠ ಅಕುಂಠ ಕೋಲಾಹಲ ಜಗ ವಿದಿತ ಅಜಸ್ರ ಸೇವಾ ಅನುವೃದ್ಧ ಪ್ರಾಜ್ಞಾತ್ಮ ಜ್ಞಾನದೂತಾನ್ ತದಮಸ ಸುಮನೋ ಮೌಳಿ ರತ್ನಾವಳಿನ. ಉತ್ಕಂಠ ಅಂದ್ರೆ ಏನರ್ಥ ಇಲ್ಲಿ? ಇದು ನಾನು ಹೇಳಿದಲ್ಲ, ಹಿಂದೆ ಹೇಳಿದೆ. ಇದರ ಪಾದಧೂಳಿಯನ್ನ ಬಂದು ಎಂತ ಪಾದಧೂಳಿ ಹಂಗಂಬಾದಕ್ಕೆ ಇದು ಒಂದು ಶ್ಲೋಕ. ಇದು ಇದು ಇದೇನು ಉತ್ಕಂಠ ಅಂದ್ರೆ ಏನಂದ್ರೆ ಇದು ಒಂದು ನಾನು ಮುಂದೆ ನಾನು ಮುಂದೆ ಅಂತ ಹೇಳಿಕೊಳ್ತಾರಲ್ಲ, ನಾನು ಮುಂದೆ ಹೋಗಬೇಕು, ನನ್ನ ಆಚಾರ್ಯರ ಪಾದವನ್ನು ನಾ ದರ್ಶನ ಮಾಡಬೇಕು ಫಸ್ಟು, ಆ ಪಾದವನ್ನ ಬಂದು ನಾ ಪಾದ ಪೀಠವನ್ನ ಬಂದು ನಾನು ಬಂದು ಫಸ್ಟು ದರ್ಶನ ಮಾಡಬೇಕು ಅಂತ ಹೇಳುವಂತಹದ್ದೇ ಉತ್ಕಂಠ. ಅವನಂತಾರಲ್ಲ ಆಂಗ್ಸೈಟಿ ಅಂತಾವೆ, ಇಲ್ಲ ಬಂದು ಒಂದು ಒಂದು ಉತ್ಸಾಹ, ಆ ಉತ್ಸಾಹವೇ ಉತ್ಕಂಠ. ಅಕುಂಠ ಕೋಲ ಅದು ತುಂಬಿದ ಕೋಲಾಹಲ. ಅಕುಂಠ ಅಂದ್ರೆ ಕುಂಠತೆ, ಅಕುಂಠ ಅಂದ್ರೆ ತುಂಬಿದ, ತುಂಬಿದ ಕೋಲ, ತುಂಬಿದ ಉತ್ಸಾಹದಿಂದ ತುಂಬಿದ ಕೋಲಾಹಲ. ಕೋಲಾಹಲ ಅಂದ್ರೆ ಕೋಲಾಹಲ ಗೊತ್ತಿದ್ದಲ್ಲ, ಕೋಲಾಹಲ. ಅದರಿಂದ ಸೇರಿವಂತ ಜವ, ಜವ ಅಂದ್ರೆ ವೇಗ, ವೇಗದಿಂದ ಮತ್ತು ಉತ್ಸಾಹದಿಂದ ಅಕುಂಠವಾದ ಪೂರ್ಣವಾದ ಕೋಲಾಹಲದಿಂದ ಮುನ್ನುಗ್ಗುತ್ತಿದ್ದಾರೆ ಯಾರು? ದೇವತೆಗಳು. ಜವ ವಿದಿತ ಜಸ್ರ ಸೇವಾನುವೃದ್ಧ. ಜವ ವಿದಿತ, ವಿದಿತ ಅಂದ್ರೆ ಈಗ ಅವರು ಸೇವೆ ಮಾಡ್ಲಿಕ್ಕೋಸ್ಕರ ಅವ್ರು ಹೋಗ್ತಾರೆ. ಆ ಹೋಗೋ ವೇಳೆ ಹೋಗ್ತಾರ ವೇಳೆ ಅವರು ಅಜಸ್ರ ಸೇವಾ, ಅಜಸ್ರಂದ ಬಿಡದೇ ಮಾಡುವಂತಹ ಸೇವೆ. ಅವರಿಗೆ ಅವರಿಗೆ ಏನು ಉಂಟೋ ಅದನ್ನ ವಿದಿತ, ಅವ್ರಿಗೆ ಎಷ್ಟು ವಿಧಿ ಅವ್ರಿಗೆ ಬಂದು ಎಷ್ಟು ಆಗತ್ತೆಯೋ ಆ ಸೇವೆ ಅಜಸ್ರ ಸೇವಾ ಮಾಡ್ತಾರೆ. ಅವ್ರು ಎಷ್ಟು ಆಗತ್ತೆಯೋ, ಅವ್ರ ವ್ಯಕ್ತಿಗೆ ಬಂದು ಎಷ್ಟು ಅವರಿಗೆ ಬಂದು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನ ಅಜಸ್ರವಾಗಿ, ಅಜಸ್ರ ಅಂದ್ರೆ ಬಿಡದೇ ಮಾಡ್ತಾರೆ. ಬಿಡದೇ ಮಾಡುವಂತ ಸೇವೆಯನ್ನ ಅನುಗುಣವಾಗಿ ಅನುವೃದ್ಧ, ಅದಕ್ಕೆ ಅನುಗುಣವಾಗಿ ಬಂದು ಅವರು ಪ್ರಾಜ್ಞಾತ್ಮ ಜ್ಞಾನ, ಪ್ರಾಜ್ಞಾತ್ಮ ಜ್ಞಾನ ಅಂದ್ರೆ ಭಗವಂತನ ಜ್ಞಾನ. ಅವರು ಬಂದು ಕೋಲಾಹಲದಿಂದ, ಕೋಲಾಹಲದಿಂದ ವೇಗವಾಗಿ ಮುನ್ನುಗ್ಗಿ ಆ ಉತ್ಕಂಠೆಯಿಂದ ತುಂಬಿದ ಕೋಲಾಹಲದಿಂದ ಅದರಿಂದ ಬರುವಂತಹ ಜವ ವೇಗದಿಂದ ಆ ವಿಧಿ ಅವರಿಗೆ ವಿಧಿತವಾದ ಸೇವೆ ಮಾಡುವಂತ ಅಜಸ್ರ ಸೇವಾ, ಅಜಸ್ರ ಸೇವಾ, ಅದಕ್ಕನುಗುಣವಾಗಿ ಅವರಿಗೆ ಬಂದು ಏನು ಅನುವೃದ್ಧ ಪ್ರಾಜ್ಞಾತ್, ಅದಕ್ಕನುಗುಣವಾಗಿ ಭಗವಂತನ ಜ್ಞಾನ ಬರ್ತದೆ ಅವರಿಗೆ. ಪ್ರಾಜ್ಞಾತ್ಮ ಜ್ಞಾನ, ಪ್ರಾಜ್ಞ ಅಂದ್ರೆ ಭಗವಂತ, ಪ್ರಾಜ್ಞ ಅಂದ್ರೆ ಪ್ರಕೃಷ್ಟವಾದ ಜ್ಞಾನ. ಯಾರಿಗೆ ಬಂದು ಪ್ರಕೃಷ್ಟವಾದ ಜ್ಞಾನ ಇದೆಯೋ ಅದು ಭಗವಂತ. ಪ್ರಕೃಷ್ಟವಾದ ಜ್ಞಾನ ಯಾರಿದೆ? ಭಗವಂತನಿಗೆ ಮಾತ್ರ ಇದೆ. ಸೊ ಆ ಭಗವಂತನ ಜ್ಞಾನ ಭಗವಂತನ ಮಾತ್ರನೇ ಗೊತ್ತು. ಅದೇ ಹೇಳ್ತಾರೆ ಸುಮಧ್ವಜದಲ್ಲಿ, ನರಮಾಪಿ ಪದಾಂಗುಲೀಲಸನ್ ನಕದೂರಾಜ ಅನಂತ ಸದ್ಗುಣಾನ್ನೇ ಗಣಯೇದ್ ಗಣಯಂತ ನಾರತಂ ಪರಮಾನ್ಕೋಸ್ಯ ಪರೋ ಗುಣಾನ್ ವದೇತ್ ಹಂಗಂತಾರೆ. ಸೊ ಭಗವಂತನ ಜ್ಞಾನ ಭಗವಂತನಿಗೆ ಮಾತ್ರನೇ ಗೊತ್ತು, ಭಗವಂತನ ಜ್ಞಾನ ಬೇರೆ ಯಾರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಪ್ರಾಜ್ಞಾತ್ಮ ಅಂದ್ರೆ ಪ್ರಕೃಷ್ಟವಾದ ಜ್ಞಾನ, ಪ್ರಕೃಷ್ಟವಾದ ಜ್ಞಾನ ಭಗವಂತನಿಗೆ ಮಾತ್ರನೇ ಗೊತ್ತು. ಆ ಪ್ರಕೃಷ್ಟವಾದ ಜ್ಞಾನ ಇರುವಂತಹ ಭಗವಂತನ ಅಜಸ್ರ ಸೇವಾ, ಬಿಡದೇ ಸೇವೆ ಮಾಡುವುದರಿಂದ ಅವರಿಗೆ ಎಷ್ಟು ಅನುಗುಣವಾಗಿದೆಯೋ ಅದಕ್ಕೆ ತಕ್ಕದಂತೆ ಅವರು ಹೊರತಾರೆ ಹಂಗದಂದ್ರೆ ಪ್ರಾಜ್ಞಾತ್ಮ ಜ್ಞಾನ ದೂತಾಂತ ತಮಸ್ಸುಮನು. ಆ ಜ್ಞಾನ ಬಂದದಿಂದ ಇದ್ರೆ ಇನ್ನೊಂದಿದೆ ವಿಶೇಷ. ಈಗ ಭಗವಂತನ ಜ್ಞಾನ ಬರಬೇಕು ಅಂತಂದ್ರೆ ಇದು ಎಂತಾರಲ್ಲ, ಭಗವಂತನ ಜ್ಞಾನ ಬರಬೇಕು ಪ್ರಾಜ್ಞಾತ್ಮ ಜ್ಞಾನ ಅಂದ್ರೆ ಪ್ರ ಅಂದ್ರೆ ಪರಮಾತ್ಮ ತತ್ತ, ಪ್ರ ಅಂದ್ರೆ ಅದೊಂದು ಪರಮಾತ್ಮನೇ ಹೆಸರು, ಅದಕ್ಕೋಸ್ಕರ ಪರಮಾತ್ಮನ ಜ್ಞಾನ. ಅವೊಂದು ಇದ್ರ ಏನಂತಂದ್ರೆ ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೂ ಭಗವಂತ, ಭಗವಂತ ಆ ಪ್ರಾಜ್ಞ ಅಂದ್ರೂ ಭಗವಂತ, ಆತ್ಮಾನಂದ ಆತ್ಮಾನಂದ್ರೂ ಭಗವಂತ. ಆತ್ಮ ಅಂದ್ರೆ ಏನೋ, ಹೆಚ್ಚಾಪ್ನೋತಿ ಯದಾದತ್ತೇ ಹೆಚ್ಚಾದಿ ವಿಷಯಾನಿ ಹೆಚ್ಚಾಸ್ತ ಸಂತತೋ ಭಾವ ಆತ್ಮ. ಆತ್ಮನೇ ಬಂದು ನಮ್ಮ ಒಳಗೆ ನೆಲೆಸಿ ನೆಲೆಸಿ ನಮ್ಮ ಎಲ್ಲಾ ಕ್ರಿಯೆಯನ್ನ ಮಾಡುವಂತವನೇ ಭಗವಂತ. ಸೊ ಅದನ್ನೇ ಆತ್ಮ ಅಂತಾರೆ. ನಮ್ಮ ಒಳಗೆ ನಿಲ್ಲಿಸ್ತಾನೆ, ನೆಲೆಸಿ ಇರ್ತಾನೆ, ನೆಲೆಸಿದ್ದು ನಮ್ಮ ಇಂದ್ರಿಯಗಳನ್ನ ಪ್ರೇರಣೆ ಮಾಡಿ ನಮ್ಮಯ ನಮ್ಮ ನಮ್ಮ ಕೆಲಸವನ್ನ ನಮ್ಮಿಂದ ಆದ ನಾವು ಕೊಟ್ಟವನ್ನ ಸ್ವೀಕಾರ ಮಾಡಿ ನಮ್ಮೊಳಗೆ ಇದ್ದು ನಮ್ಮನ್ನ ಬಂದು ನಡೆಸ್ತಾನೆ ಅವನೇ ಆತ್ಮ ಹಂಗಂತಾರೆ. ಸೊ ಆತ್ಮ ಅಂದ್ರೆ ಭಗವಂತ, ಪ್ರಾಜ್ಞ ಅಂದ್ರೂ ಭಗವಂತ. ಈ ಪ್ರಾಜ್ಞಾತ್ಮ ಭಗವಂತ ಇದು ಒಂದು ಅರ್ಥ ಆಯ್ತು. ಪ್ರಾಜ್ಞಾತ ಅಂದ್ರೆ ಪ್ರಾಜ್ಞ ಅಂದ್ರೆ ಈ ಉಪಕೃಷ್ಟವಾದ ಜ್ಞಾನ. ಯಾರು ಉಪಕೃಷ್ಟವಾದ ಜ್ಞಾನ ಇದೆಯೋ ಅವರ ಮೇಲೆ ಭಗವನಿಯ ಆತ್ಮ. ಆತ್ಮ ಅಂದ್ರೆ ಪ್ರೀತಿ, ಅತ್ಯಂತ ಪ್ರೀತಿ. ಯಾರಿಗೆ ಬಂದು ಜ್ಞಾನ ತುಂಬಿದೆಯೋ, ಜ್ಞಾನಗಳು ಇದೆಯೋ, ಅವರಿಗೆ ಬಂದು ಅವರ ಮೇಲೆ ಪ್ರೀತಿಯ ಇರುವಂತ ಅವನು ಭಗವಂತ. ಸೊ ಭಗವಂತನಿಗೆ ಯಾರಿಗೆ ಪ್ರೀತಿ ತಂದ್ರೆ, ಯಾರಿಗೆ ಜ್ಞಾನ ಇದೆಯೋ ಅವರ ಮೇಲೆ ಅವರಿಗೆ ಪ್ರೀತಿ. ಸೊ ಅಂತ ಮಾಹಿತಿ ನೋಡಿದ್ರೆ ಭಗವಂತನ ಆದ ಮೇಲೆ ವಾಯುದೇವರು, ಲಕ್ಷ್ಮಿ ಮತ್ತು ವಾಯುದೇವರು. ಸೊ ವಾಯುದೇವರ ಮೇಲೆ ಪ್ರೀತಿನೂ ಆಗತ್ತೆ, ಅದನ್ನು ಆಗಂತ ತಗೋಬಹುದಾಯ್ತು. ಇಲ್ಲ ಯಾರತ್ರ ಬಂದು ಜ್ಞಾನದಾಸ್ತಿ ಇದೆಯೋ ಅವರನ್ನ ಬಂದು ಅವನ ಪ್ರೀತಿ ಪಾತ್ರ, ಅವನೇ ಅವನ ಪ್ರೀತಿ ಪಾತ್ರ, ಹಂಗಂತ ತಗೋಬಹುದಾಯ್ತು. ಸೊ ಅಂತ ಜ್ಞಾನ ಇರುವಂತ ಭಗಮಾತ್ಮ ಬಂದು ಅಂತ ಇರುವಂತ ಭಗವಂತನ ಬಂದು ಅವರು ಹೊಂದಿದ್ರು. ಅದರಲ್ಲಿ ಬಂದು ಇನ್ನೊಂದು ಇದೆ, ಇನ್ನು ಪ್ರಾಜ್ಞಾತ್ಮ ಅಂದ್ರೆ ಈ ಅಕಾರ ಉಕಾರ ಮಕಾರ ಹಂಗಂತಂದ್ರೆ ಕೃಷ್ಣ ರಾಮ ನರಸಿಂಹ ಆಗಿದೆ. ಈ ಮಕಾರ ವಾಚ್ಯವ ಮಕಾರ ರೂಪದ ಇದು ಬಂದು ಚಿಂತೆ ಬಂದು ನರಸಿಂಹ. ಮಕಾರ ರೂಪ ಅಂದ್ರೆ ನರಸಿಂಹ, ಇಲ್ಲಿನೂ ನರಸಿಂಹ ಬಂದಾರ ನೋಡಿ. ಆಗ ಬಂದು ಪ್ರಾಜ್ಞಾದಂದ್ರೆ ಪ್ರಾಜ್ಞರೂಪನಾದ ಭಗವಂತ ಅಂದು ಮಕಾರ ವಾಚ್ಯ ಅಂದ್ರೆ ನರಸಿಂಹ ಬಂದ. ಸೊ ಅದನ್ನು ಮಕಾರ ಅಂದ್ರೂ ಪ್ರಾಜ್ಞಾದಂದ್ರೂ ನರಸಿಂಹದೇವರು ಆಗತ್ತೆ. ಸೊ ಅದಕ್ಕೆ ಇದು ಪ್ರಾಜ್ಞಾತ್ಮ ಅಂತಂದ್ರೆ ಪ್ರಾಜ್ಞನ ಪ್ರಕೃಷ್ಟವಾದ ಜ್ಞಾನ ಇರುವಂತಹ ಭಗವಂತ ಹಂಗತ್ತಾಗತ್ತ. ಸೊ ಈ ಪ್ರಕೃಷ್ಟವಾಗಿರುವಂತಹ ಭಗವಂತನ ಜ್ಞಾನ ಅವರಿಗೆ ಬಂದು ಸಿಗಿತ್ತು. ಎಷ್ಟು ಅವರು ಭಗವಂತನ ಸೇವೆ ಮಾಡಿದರೋ, ಎಷ್ಟು ವಾಯುದೇವರ ಸೇವೆ ಮಾಡಿದರೋ, ಅಷ್ಟು ಅದಕ್ಕೆ ಪ್ರಪೋರ್ಷನೇಟ್ ಅವರ ಪರಮಾತ್ಮನ ಜ್ಞಾನ ಬಂತು. ಸೊ ಇಲ್ಲಿ ಏನಂತಂದ್ರೆ ಎಷ್ಟು ನೀವು ವಾಯುದೇವರಿಗೆ ಬಂದು, ಇಲ್ಲಿ ಇನ್ನೊಂದಿದೆ, ಇದು ಮುಖ್ಯವಾದ ವಿಷಯ ಏನಂತಂದ್ರೆ ಈ ಶ್ಲೋಕದಲ್ಲಿ ಇರುವಂತಹ ಮುಖ್ಯವಾದ ವಿಷಯ ಇದು. ಅದಕ್ಕೆ ನಾನು ಇದನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾ ಇದ್ದೀನಿ. ಪ್ರಾಜ್ಞಾ ಭಗವಂತನ ಜ್ಞಾನ ನಮಗೆ ಎಷ್ಟು ಬರ್ತೀಯೋ ಅಷ್ಟು ಬಂದು ನಾವು ವಾಯುದೇವರ ಎಷ್ಟು ನಾವು ಸೇವೆ ಮಾಡ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ಒಂದು ಪರಮಾತ್ಮನ ಜ್ಞಾನ ಸಿಗುತ್ತೆ. ಅದೇ ಮುಖ್ಯ. ಸೊ ವಾಯುದೇವರು ಬಂದು ಅವರು ಬಂದು ಇನ್ ಬಿಟ್ವೀನ್ ಬಂದು ಜೀವಾತ್ಮ ಅಂಡ್ ಭಗವಂತನಾಗ. ಸೊ ಭಗವಂತನ ಜ್ಞಾನ ಬರಬೇಕು ಅಂತಂದ್ರೆ ನಮಗೆ ವಾಯುದೇವರು ಗುರುಗಳಾ ಇದ್ದು ನಮಗೆ ಬಂದು ಅವರ ಜ್ಞಾನವನ್ನ ನಮಗೆ ಬಂದು ಉಪದೇಶ ಮಾಡಬೇಕು, ನಮ್ಮ ಜ್ಞಾನವನ್ನ ಕೊಡಬೇಕು. ಸೊ ಆ ಜ್ಞಾನವನ್ನ ಪಡೆಯಲಿಕ್ಕೋಸ್ಕರ ಈ ದೇವತೆಗಳು ಬಂದು ಪರಮ ವಾಯುದೇವರ ಸೇವೆಯನ್ನ ಮಾಡಿಕೊಂಡಿದ್ದಾರೆ. ಸೇವೆಯನ್ನ ಬಂದು ಬಂದು ತುಂಬಾ ಅಜಸ್ವ ಸೇವ ಬಿಡದೇ ಸೇವೆ ಮಾಡಿ ಭಗವಂತನ ಜ್ಞಾನವನ್ನ ಅವರು ಪಡಿತಾ ಇದ್ದಾರೆ. ಅದೇ ಅರ್ಥ ಇದಕ್ಕೆ. ಈ ಶ್ಲೋಕದಲ್ಲಿ ಬಂದು ಏನಾಗ್ತದಂದ್ರೆ ವಾಯುದೇವರ ಇಲ್ಲದೆ ಜ್ಞಾನ ನಮಗೆ ಬರೋದಿಲ್ಲ. ವಾಯುದೇವರು ಬಂದು ನಮ್ಮ ಜ್ಞಾನವನ್ನ ಕೊಡಲಕ್ಕೆ ವಾಯುದೇವರು ಇದ್ದೇ ಆಗಬೇಕು. ವಾಯುದೇವರ ಸೇವೆಯನ್ನ ನಾವು ಮಾಡಬೇಕು. ಅದಕ್ಕೆ ಅಂತಾರೆ ಮುಕುಂದ ಭಕ್ತೇ ಗುರುಭಕ್ತಿಗ. ನಾವು ಗುರುಭಕ್ತಿ ಎಷ್ಟು ನಾವು ಮಾಡ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ಬಂದು ಭಗವಂತನ ಜ್ಞಾನ ನಮಗೆ ಬರ್ತದೆ. ಸೊ ಭಗವಂತನ ಜ್ಞಾನ ಬರಬೇಕು ಅಂದ್ರೆ ಗುರುಭಕ್ತಿಯನ್ನ ಬಂದು ಅಜಸ್ರ ನಿರಂತರವಾಗಿ ನಾವು ಮಾಡಿದರೆ ನಮಗೆ ಬಂದು ಭಗವಂತನ ಜ್ಞಾನ ಬರ್ತದೆ. ಅದಕ್ಕೋಸ್ಕರ ಭಗವಂತನ ಜ್ಞಾನ ಬರಬೇಕು ಅಂದ್ರೆ ಗುರು ಸೇವೆಯನ್ನ ತಪ್ಪದೆ ಮಾಡ್ರಿ. ಹಾಗ ತುಂಬಾ ಈ ಶ್ಲೋಕವನ್ನು ಹೇಳ್ತಾರೆ. ಸೊ ಪರಮಾತ್ಮನ ಜ್ಞಾನ ಬರಬೇಕು ಬರಬೇಕು ಅಂತ ಹೇಳಿ ಈ ದೇವತೆಗಳು ವಾಯುದೇವರ ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅಂತಲ್ಲ ಕೋಲಾಹಲ ಜದ ಅಜಸ್ರ ವಿಧಿತ ಅಜಸ್ರ ಸೇವಾ ಅನುವೃತ್ತ ಪ್ರಾಜ್ಞಾತ್ಮ ಜ್ಞಾನ. ಅದಕ್ಕೆ ಎಷ್ಟು ಅವರು ಮಾಡಿದರೋ ಅದಕ್ಕೆ ತಕ್ಕಂತೆ ಅವರಿಗೆ ಬಂದು ಪರಮಾತ್ಮನ ಜ್ಞಾನ ಬಂತು. ಆ ಜ್ಞಾನದಿಂದ ಏನ್ ಮಾಡಿದರು? ದೂತಾಂತ ತಮಸ. ದೂತ ಅಂದ್ರೆ ದೂತ ಅಂದ್ರೆ ಒದ್ದೋಡಿಸಿದರು. ಯಾವ ಅಜ್ಞಾನವನ್ನ ಒದ್ದೋಡಿಸಿದರು? ಜ್ಞಾನ ಬಂತು ಮತ್ತು ಅಜ್ಞಾನವನ್ನ ಒದ್ದೋಡಿಸಿದರು ಅಂದ್ರೇನು? ಆ ಅಜ್ಞಾನ ಬಂದು ಅವರಿಂದ ಬಿಡುಗಡೆ ಆಯ್ತು. ಅಜ್ಞಾನ ಆ ಕಡೆ ಹೋಯ್ತು, ಆಚೆ ಹೋಯ್ತು. ಸೊ ಅವರಿಗೆ ಜ್ಞಾನ ತುಂಬಿತ್ತು, ಅಜ್ಞಾನ ಆಚೆ ಹೋಯ್ತು. ಸೊ ಇದು ಯಾರು ಅಂದ್ರೆ ಸುಮನಃ. ಸುಮನಃ ಅಂದ್ರೆ ನಮ್ಮ ಸುಮನಸ್ಸು ಅಂದ್ರೆ ನಮ್ಮ ದೇವತೆಗಳು. ಈ ದೇವತೆಗಳು ಕೊಡುವಂತಹ ವಿಶೇಷ ಇದು. ಅಷ್ಟು ಯಾರು ಎಂತ ದೇವತೆಗಳು ಅಂದ್ರೆ ಉತ್ಕಂಠ ಅಕುಂಠ ಕೋಲಾಹಲ ಜದ ವಿದಿತ ಅಜಸ್ರ ಸೇವಾ ಅನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ದೂತಾನ್ ದತಮಸ ಸುಮನೋ ದತಮಸ ಸುಮನಃ. ಸುಮನ ಅಂದ್ರೆ ಇಲ್ಲಿ ದೇವತೆಗಳು. ಸುಮನ ಅಂದ್ರೆ ಸುಮನಸ್ಸರು. ಯಾರಿಗೆ ಬಂದು ಸಮೀಚೀನವಾದ ಮನಸ್ಸಿದೆಯೋ, ಸಮೀಚೀನ ಅಂದ್ರೆ ಚೆನ್ನಾಗಿ ಮನನ ಮಾಡಿ ಚಿಂತೆ ಮಾಡಿ ಭಗವಂತನ ಚಿಂತೆ ಮಾಡುವಂತಹ ಮನಸ್ಸು ಯಾರತ್ರ ಇದೆಯೋ ಅವರೇ ಸುಮನಸ್ಸರು. ಅದಕ್ಕೆ ಅವರೇ ಸುಮನಸ್ಸರು ಎಂಬ ಒಂದು ಇದನ್ನ ವಿಶೇಷವನ್ನ ಕೊಡ್ತಾರೆ. ಯಾರು ಚೆನ್ನಾಗಿ ಮನನ ಮಾಡ್ತಾರೆ, ಚೆನ್ನಾಗಿ ಮನನ ಮಾಡೋ ಅಂದ್ರೆ ಯಾರು? ಭಗವಂತನ ಯಾರು ಚೆನ್ನಾಗಿ ಮನನ ಮಾಡ್ತಾರೆಯೋ ಅವರು ಬಂದು ಸುಮನಸ್ಸರು. ಅದಕ್ಕೆ ಸುಮನಃ. ಈ ಸುಮನಃ ಎಂಬಾದಕ್ಕೋಸ್ಕರ ಇಷ್ಟು ಕೊಡುವಂತಹ ವಿಶೇಷ. ಈ ದೇವತೆಗಳು ಏನ್ ಮಾಡಿದ್ರು? ಉತ್ಕಂಠದಿಂದ ತುಂಬಾ ಕೋಲಾಹಲದಿಂದ ತುಂಬಿದ ಕೋಲಾಹಲದಿಂದ ಅವ್ರು ಬಂದು ಅದು ಮತ್ತು ವೇಗದಿಂದ ತುಂಬಿದ ಕೋಲಾಹಲ ಮತ್ತು ವೇಗದಿಂದ ವಿಧಿತ ಅಜಸ್ರ ಸೇವಾ ಅವರಿಯ ವಿಧಿತವಾದ ಸೇವೆಯನ್ನ ವಾಯುದೇವರ ಸೇವೆಯನ್ನ ಮಾಡಿದರು, ಗುರುಗಳ ಸೇವೆಯನ್ನ ಮಾಡಿದರು. ಅದಕ್ಕೆ ತಕ್ಕಂತೆ ಅವರಿಗೆ ಬಂದು ಪರಮಾತ್ಮನ ಜ್ಞಾನ ಬಂದಿತ್ತು. ಆ ಪರಮಾತ್ಮನ ಜ್ಞಾನದಿಂದ ಅವ್ರು ಏನ್ ಮಾಡಿದರು? ಕರ್ತನನ್ನ ಅಜ್ಞಾನವನ್ನ ಉದ್ದೋಷಿಸಿದ್ರು. ಅಂತ ಸುಮನಸ್ಸರು, ಅಂತ ದೇವತೆಗಳಿಗೆ ಮೌಳಿ. ಮೌಳಿ ಅಂದ್ರೆ ತಲೆ. ತಲೆ ಅಂದ್ರೆ ತಲೆ ಕನ್ನೋದು ಕಿರೀಟ. ಆ ಕಿರೀಟ ಮತ್ತು ಅದರ ರತ್ನಾವಳಿ, ರತ್ನಾವಳಿ ಅಂದ್ರೆ ಈ ಕೊರಳಲ್ಲಿ ಇರುವಂತಹ ಮಾಲೆಗಳು ಮತ್ತು ಕಿರೀಟ ಮತ್ತು ಕೊರಳೆಗಳು. ಅದೇ ಈ ಒಂದು ಪೂರ್ವಾರ್ಥದಲ್ಲಿ ಇಷ್ಟು ಹೇಳ್ತಾರೆ. ಇದು ಏನಂತಲೇ ಏನು ವಿಶೇಷ, ಈ ದೇವತೆಗಳು ಬಂದು ಅಜಸ್ರ ಸೇವೆ ಮಾಡಿದರು, ಆ ಸೇವೆ ಮಾಡಿದ್ರಿಂದ ಅಜ್ಞಾನವನ್ನ ಉದ್ದೋಡಿಸಿದ್ರು, ಅದರಿಂದ ಅವರಿಂದ ಪರಮಾತ್ಮನ ಜ್ಞಾನ ಬಂತು. ಯಾರು ಸೇವೆ ಮಾಡಿದ್ರು? ವಾಯುದೇವರ ಸೇವೆ ಮಾಡಿದ್ರು. ವಾಯುದೇವರ ಸೇವೆ ಮಾಡಿದಕ್ಕೋಸ್ಕರ ಇವರು ಅಷ್ಟು ಬಂತು. ಆ ಕೋಲಾಹಲದಿಂದ ಬಂದು ಪರಮ ವಾಯುದೇವರ ಸೇವೆಯನ್ನು ಮಾಡಿದ್ರು, ಸೇವೆ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಅವರು ಬಂದು ಅವರ ರತ್ನಾವಳಿ, ಅವರ ಬಂದು ಶಿರಸು ಮತ್ತು ರತ್ನಾವಳಿ, ಮೌಳಿ ಮತ್ತು ರತ್ನಾವಳಿ, ಆ ರತ್ನಾವಳಿ ಹಾಗಂದು ನಿಲ್ಲಿಸ್ತಾರೆ ಈ ಫಸ್ಟ್. ಅದಕ್ಕೆ ಆಮೇಲೆ ಏನಾಯ್ತು ಅಂದ್ರೆ, ಭಕ್ತಿಯುಗ್ರೇ ಅವಗಾಟ ಪ್ರಕಟನ ಸಕಟಾಧಾರ ಸಂಘೃಷ್ಯಮಾನ ಪ್ರಾಂತ ಪ್ರಾಗ್ರಾಂಗ್ರಿಪೀಠ ಉತ್ತಿತ ರಜದ ರಜಹ ಪಿಂಜರ ರಂಜಿತಾಸ ಆರಂಜಿತಾಸ. ಯಾಕಂದ್ರೆ ಇದು ಶ್ಲೋಕ ಹೇಗೆ ಬರ್ತಂದ್ರೆ, ಭಕ್ತಿಯುಗ್ರೇಗಾವಗಾಡ ಪ್ರಕಟನ ಸಕಟಾಧಾರ ಸಂಘೃಷ್ಯಮಾನ ಪ್ರಾಂತ ಪ್ರಾಗ್ರಾಂಗ್ರಿಪೀಠೋದಿತ ಕನಕರಜ ಪಿಂಜರ ರಂಜಿತಾಸ. ಅದನ್ನ ಬಂದು ನೀವು ಬಿಡಿಸಿದ್ರೆ ಏನಾಗ್ತದಂದ್ರೆ, ಭಕ್ತಿ ಉದ್ರೇಕ ಅವಗಾಡ ಪ್ರಕಟನ ಸಕಟಾಧಾರ ಸಕಟಾಧಾರ ಸಂಘೃಷ್ಯಮಾನ ಪ್ರಾಂತ ಪ್ರಾಗ್ರಾಂಗ್ರಿಪೀಠ ಉತ್ತಿತ ರಜಸಹ ರಜಹ ಪಿಂಜರ ಆರಂಜಿತಾಶ. ಹಾಗೇನ್ ಮಾಡಿದ್ರು, ಅವರಿಂದ ಭಕ್ತಿ ಬಂತು. ಈಗ ಇಷ್ಟೇ ಏನಿತ್ತು, ಅಜ್ಞಾನ ಹೋಯ್ತು, ಜ್ಞಾನ ಬಂತು, ವಾಯುದೇವರ ಸೇವೆಯಿಂದ ಬಂದು ಅವರಿಗೆ ಅಜ್ಞಾನ ಹೋಯ್ತು, ಜ್ಞಾನ ಬಂತು, ಆ ಜ್ಞಾನದಿಂದ ಅಜಸ್ರ ಸೇವಾನಿಂದ ಮಾಡಿದ ಅಜಸ್ರ ಸೇವಾ ಮಾಡಿದ್ರಿಂದ ಅವರಿಗೆ ಬಂದು ಜ್ಞಾನ ಬಂತು, ಅಜ್ಞಾನನ್ನ ಉದ್ಧರಿಸಿದ್ರು. ಅಂತ ಜ್ಞಾನ ಜ್ಞಾನವಂತರಾದ ಈ ಸುಮನಸರಾದ ಈ ದೇವತೆಗಳು ಏನ್ ಮಾಡಿದ್ರು, ಭಕ್ತಿಯಿಂದ ಭಕ್ತಿ ಉದ್ರೇಕದಿಂದ ಭಕ್ತಿಯಿಂದ ಹುಟ್ಟಿದ ಇದರಿಂದ ಉದ್ರೇಕದಿಂದ ಅವಗಾಢ ಪ್ರಕಟನ ವಾಯುದೇವರ ದರ್ಶನ ಆಯಿತು. ಇಲ್ಲಿ ಸತ್ಯಲೋಕದಲ್ಲಿ ವಾಯುದೇವರ ದರ್ಶನ ಆಯಿತು. ಆ ದರ್ಶನ ಆದ ಮೇಲೆ ಏನಾಯಿತು ಅದನ್ನ ಈ ಕ್ಯೂ ಸಹ ಉತ್ಕಂಠಾದ ನಾನು ಉತ್ಕಂಠಾದ ಅಂದ್ರೆ, ಯಾರು ಬಂದು ಸೇವೆ ಮಾಡ ಭಗವಂತರ ವಾಯುದೇವರ ಸೇವೆ ಮಾಡ್ಲಿಕ್ಕೆ ಯಾರು ಬಂದು ಕ್ಯೂನಲ್ಲಿ ನಿಂತಿದ್ದಾರೆ, ನಾನು ಮುಂದೆ ನಾನು ಮುಂದೆ ಇದೆ, ಅದಕ್ಕೆ ಅಂದ್ರೆ ಆ ಉತ್ಕಂಠ ಆ ಒಂದು ಆಂಗ್ಸೈಟಿ ಆಗುದಂತಲ್ಲ, ಆ ತವಕ, ಆ ತವಕದಿಂದ ಅವ್ರು ಬಂದು ವಾಯುದೇವರ ಸೇವೆ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗೇನಾಯ್ತು, ವಾಯುದೇವರ ದರ್ಶನ ಆಯ್ತು. ಆ ವಾಯುದೇವರ ದರ್ಶನಾದದಿಂದ ಅವ್ರೇನ್ ಮಾಡಿದ್ರು, ಅವ್ರು ಬಂದು ಆ ಭಕ್ತಿ ಬಂದು ಹೆಚ್ಚಾಯ್ತು. ಓ ಯಾರನ್ನ ನಾವು ನೋಡ್ಲಿಕ್ಕೆ ಹೋಗ್ತೀವಿ, ನೋಡಿದ ಕೂಡಲೇ ದರ್ಶನ ಆದ ಕೂಡಲೇ ಅವ್ರು ಭೇಟಿ ಆದ ಕೂಡಲೇ ನಮ್ಗೆ ಏನಾಗ್ತದೆ, ಓ ತುಂಬಾ ಸಂತೋಷ ಆಗುತ್ತೆ. ಆ ಸಂತೋಷದಿಂದ ಅವ್ರೇನ್ ಮಾಡ್ತಾರೆ, ಅವಗಾಢ ಪ್ರಕಟನ ಸಗಡ, ಅವರು ತಲೆ ಜಪ್ಪಿ ಬಿಡ್ತಾರೆ. ಅವಗಾಢ ಅಂದ್ರೆ ಆ ತಲೆನ ಬಂದು ಗಟ್ಟಿಗೆ ಮುಟ್ಟಿಸಿ ಬಿಡೋದು ಆ ಪೀಠಕ್ಕೆ. ಯಾಕಂದ್ರೆ ಅವರು ಆಚಾರನ ಹೋಗಿ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ, ಆಚಾರರು ಬಂದು ಪಾದ ಸಿಗ್ಲಿಲ್ಲ, ಪಾದ ಸಿಗ್ಲಿಲ್ಲ, ಪಾದ ಪೀಠ ಸಿಗಿತ್ತು, ಪಾದ ಪೀಠಗಳಿಗೆ ಬಂದು ಪೀಠಕ್ಕೆ ಬಂದು ಅವ್ರು ಜಪಿಸ್ತಾರೆ. ಅದಕ್ಕೆ ಅಂತಾರೆ ಮುಂದೆ ಹೇಳ್ತಾರೆ, ಪ್ರಕಟನ ಸಕಟಾಧಾರ ಹಂಗ ಜಪ್ಪ ವೇಳೆ ಅವ್ರು ಬಂದು ಆ ಶಬ್ದ ಕೇಳ್ತ ನೋಡ್ರಿ, ದಡಾತ್ ಬಂದು ಜಪ್ಪಿಸ್ತಾರೆ ನೋಡ್ರಿ, ಆಗ ಶಬ್ದ ಕೇಳ್ತಾರೆ. ಅದೇ ಅಂತ ಸಕಟಾಕಾರ ಸಂಘರ್ಷ ಆಗ ಸಂಘರ್ಷಣ ಆಯ್ತು. ಇದೇನಾಯ್ತು, ಭಕ್ತಿಯಿಂದ ಏನ್ ಮಾಡಿದ್ರು, ಸಕಟಾಧಾರ ಅವ್ರು ಬಂದು ಅವ್ರಿಗೆ ಆ ಒಂದು ಜಪ್ಪಿದಿಂದ ಅವ್ರೇನಾಯ್ತು, ಸಂಘರ್ಷ ಆಯ್ತು. ಅವರು ಪೀಠಕ್ಕನು ತನ್ನ ತನ್ನ ಕಿರೀಟಕ್ಕನು ಸಂಘರ್ಷಣ ಆಯ್ತು. ಆಗ ಅವಳೇನಾಯ್ತು, ಅವ್ರಿಗೆ ಬಂದು ಆ ಪೀಠ ಸಿಗ್ಲಿಲ್ಲ, ಆ ಪೀಠದ ತುದಿ ಸಿಗಿತ್ತು. ಅದೇ ಅಂತಾರ ಪ್ರಾಂತ ಪ್ರಾಗ್ರಾಂಗಿ, ಆ ಪ್ರಾಂತ ಅಂದ್ರೆ ಆ ಏರಿಯಾ ತಿಂತೀವಿಲ್ಲ, ಆ ಪೀಠದ ಕಾಲು ಮನೆಯ ಒಂದು ತುದಿ, ಆ ತುದಿ ಸಿಗಿತ್ತು ಅವರಿಗೆ. ಪ್ರಾಂತ ಪ್ರಾಗ್ರಾಂಗ್ರಿಪೀಠ ಅಂಗ್ರಿಪೀಠ ಅಂದ್ರೆ ಕಾಲು ಮನೆ, ಆ ಕಾಲು ಮನೆಯಲ್ಲಿ ಇರುವಂತ ಪ್ರಾಂತ, ಒಂದು ಪ್ರಾಂತ ಸಿಗಿತ್ತು ಅವರಿಗೆ. ಆ ಪ್ರಾಂತಕ್ಕೆ ಬಂದು ಸಿಕ್ಕಿ ಅದಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಹುಟ್ಟಿದ ಆಗ ಆ ಪೀಠ ಸಿಗುವವಳೆ ಅದು ಬಂದು ರಜಸ್ ಅದು ಬಂದು ಬಂಗಾರದ ಪೀಠ. ಆ ಪೀಠ ಬಂದು ತಲೆ ಕ್ರೀಟ ತಾಗಿತ್ತು ಆ ಪೀಠಕ್ಕೆ, ಮತ್ತು ತನ್ನ ಕೊರಳಲ್ಲಿರುವಂತ ಮಾಲನ್ನು ತಾಗತ್ತೆ. ಆಗೇನಾಗತ್ತೆ ಅಂದ್ರೆ ಅಲ್ಲಿಂದ ಆ ರಜಸ್ಸು ಆ ಕನೆಗಳು ಆ ಬಂಗಾರದ ಕನೆಗಳು ಬಂದು ಅಲ್ಲಿಂದ ಚಿಮ್ಮಿತ್ತೆ. ಆ ಚಿಮ್ಮಿ ಆ ಏರಿಯಾ ಆ ವಾತಾವರಣ ಫುಲ್ಲು ಏನೋ ಪಿಂಜರ ಆರಂಜಿತಾಸ. ಪಿಂಜರ ಅಂದ್ರೆ ಈ ಕೆಂಪು ಮತ್ತು ಹಳದಿ ಆ ಕಲರ್ ಇರುವಂತ ಆ ಒಂದು ರೇಸ್ ಆತನ ಕಿರೀಟ ಬಂದು ಕಿರೀಟನು ಮತ್ತು ಆ ಪೀಠವನ್ನು ಸಂಕರ್ಷಣಾದಿಂದ ಆ ಒಂದು ಏರಿಯಾ ಮಾತ್ರ ಏನಾಯ್ತು ಅಂದ್ರೆ ಪಿಂಜರ ಆರಂಜಿತಾಸ. ಪಿಂಜರ ಅಂದ್ರೆ ಮತ್ತು ಕೆಂಪು ಮತ್ತು ಹಳದಿ ಇರುವಂತ ಆ ಒಂದು ರೇಸ್ ಬಂದು ಆ ಏರಿಯಾ ಫುಲ್ ತುಂಬಿ ಅದರಿಂದ ಪೀಠ ಶೋಭಿತವಾದ ಆಚಾರರು ಪಾದ ಆ ಪಾದದಲ್ಲಿ ಇರುವಂತಹ ರಜಸ್ಸು ನಮ್ಮನ್ನ ರಕ್ಷಣೆ ಮಾಡಲಿ. ಅದೇ ಬರೀ ಇದು ಕವಿತಾ, ಯಾಕಂದ್ರೆ ಇದು ಬಂದು ಇದನ್ನ ವ್ಯಾಖ್ಯಾನ ಮಾಡೋದು ಸ್ವಲ್ಪ ಕಷ್ಟ ಇರ್ತದೆ. ಯಾಕಂದ್ರೆ ಇದು ಬರೀ ಕವಿತಾ ಶಕ್ತಿ. ಅದು ಎರಡನೇದು ಅಂದ್ರೆ ಹೇಳ್ದಲ್ಲ ಫಸ್ಟ್ ಏನಾಯ್ತು, ಎರಡನೇದು ಇದು ಪದ ಹೇಳ್ತೀನಿ ನೋಡ್ರಿ. ಭಕ್ತಿಯುಗ್ರೇಕ, ಭಕ್ತಿಯಿಂದ ಬಂದು ವಾಯುದೇವರ ಸೇವೆಗೋಸ್ಕರ ಹೋಗ್ತಾರೆ. ಆಗ ವಾಯುದೇವರ ಸೇವೆ ಅವರಿಗೆ ಆಗತ್ತೆ, ವಾಯುದೇವರ ಬಂದು ದರ್ಶನ ಆಗತ್ತೆ, ಆ ಸೇವೆ ಆದ ತಕ್ಷಣ ಆ ನಮ್ಮ ವಾಯುದೇವರು ಬಂದು ನಮಗೆ ಬಂದು ಅವರಿಗೆ ನಮಸ್ಕಾರ ಮಾಡಿ ನಮ್ಮ ಒಂದು ಕೃತಜ್ಞವನ್ನ ಬಂದು ತಿಳಿಸಬೇಕು ಅಂತ ಹೇಳಿ ಆ ಕೃತಜ್ಞರಾಗಿ ಹೋಗಿ ವಾಯುದೇವರು ಪೀಠಕ್ಕೆ ಹೋಗಿ ಜಪ್ಪತ್ತಾರೆ. ಆ ಜಪ್ಪಿದಿಂದ ಬಂದು ಆ ಸಂಕರ್ಷ ಆದ್ದರಿಂದ ಸಕಟಾದ್ಗಾರ ಅದು ದಡಾರ್ಥ ಜಪ್ಪಿದಿಂದ ಇವರೇನು ಆ ಕಿರೀಟಕನು ಅವರ ಆಚಾರ್ಯರು ಪಾದಪೀಠ ವಾಯುದೇವರ ಪಾದಪೀಠಕನು ಸಂಕರ್ಷಣ ಆಗತ್ತೆ. ಅಲ್ಲಿಂದ ಬಂದು ಆ ಕ್ಷಣಗಳು ಇದು ಅಂತಿಲ್ಲ ಆ ರೇಸ್ ಬಂದು ಅಲ್ಲಿ ಎಲ್ಲಿ ಬಂದು ಚಿಮ್ಮತೆ, ಯಾಕಂದ್ರೆ ಅದು ಬಂಗಾರದ ಪೀಠ, ಇವರು ಒಂದು ಬಂಗಾರದ ಒಂದು ಕಿರೀಟ ಅದು. ಅದರ ಇದ್ರ ಸಂಕರ್ಷಣಕ್ಕೆ ಬಂದು ಅಲ್ಲಿ ಆ ಇರುವಂತ ಕಣಗಳು ಅಲ್ಲಿ ಆ ವಾತಾವರಣ ಫುಲ್ಲು ತುಂಬತ್ತೆ. ಎಂತ ಕಣಗಳು ತಂದ ಪಿಂಜರ ರಂಜಿತಾಶ, ಪಿಂಜರ ಅಂದ್ರೆ ಹಳದೆ ಮತ್ತು ಕೆಂಪು ಅಂತ ರೇಸ್ ಬಂದು ಆ ಏರಿಯಾ ಫುಲ್ಲು ತುಂಬತ್ತೆ. ಅದರಿಂದ ಶೋಭಿತವಾದ ಆಚಾರ್ಯರ ಪಾದ ಧೂಳಿ ನಮ್ಮನ್ನ ರಕ್ಷಣೆ ಮಾಡಲಿ. ಫಸ್ಟ್ ಒಂದು ಫಸ್ಟ್ ಪೂರ್ವಾರ್ಥದಲ್ಲಿ ಫುಲ್ಲು ಆ ಇವರಿಗೆ ದೇವತೆಯ ಬಂದು ಆ ದೇವತೆಗಳಿಗೆ ಕೊಡುವಂತ ಒಂದು ವಿಶೇಷಣ. ಆ ದೇವತೆಗಳು ಏನ್ ಮಾಡಿದ್ರು, ಎಂತ ಸೇವೆ ಮಾಡಿದ್ರು ಹಂಗ ತಂಬನ ಹಿಂದ ಹೇಳಿ ಅಂತ ಪಾದ ರಜಸ್ಸುಗಳು ನಮ್ಮನ್ನ ರಕ್ಷಣೆ ಮಾಡಲಿ ಹಾಗಂತ ಹೇಳಿ ಈ ಒಂದು ಶ್ಲೋಕವನ್ನ ಮಾಡಿದ್ದಾರೆ. ಇದು ನಾನು ಹೇಳಿದೆ. ಇದಕ್ಕೆ ಮುಖ್ಯವಾದ ಇದನ್ನಲ್ಲಿ ಏನಂದ್ರೆ ವಾಯುದೇವರ ಸೇವೆ ಮಾಡಬೇಕು. ವಾಯುದೇವರ ಸೇವೆ ಮಾಡಿದರೆ ನಮಗೆ ಬಂದು ಭಗವಂತನ ಜ್ಞಾನ ನಮಗೆ ಸಿಗತ್ತೆ. ವಾಯುದೇವರ ಪರಿಪೂರ್ಣ ಸೇವೆ ಮಾಡಿದರೆ ಭಗವಂತನ ಜ್ಞಾನ ನಮಗೆ ಸಿಗುತ್ತೆ. ನಾವು ಎಷ್ಟು ಸೇವೆ ಮಾಡ್ತೀವೋ ವಾಯುದೇವರ ಸೇವೆ ಮಾಡ್ತೀವೋ ಅದಕ್ಕೆ ಪ್ರಪೋರ್ಷನೇಟ್ ಆ ಒಂದು ಭಗವಂತನ ಜ್ಞಾನ ಸಿಗತ್ತೆ. ಯಾಕಂದ್ರೆ ಯಸ್ಮಾತ್ ರುದ್ರಾದಿ ಬ್ರಹ್ಮಾದಿ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ತದಾ ತಸ್ಮೈ ಹರೆಯೇ ಗುರವೇ ನಮಃ ಅಂದ್ಬಿಟ್ಟು ತನ್ನ ಭಾಷೆಯಲ್ಲಿ ಬಂದು ಆಚಾರ್ಯರು ಉಪನಿಷತ್ ಭಾಷೆಯಲ್ಲಿ ಹೇಳಿಕೊಂಡಿದ್ದಾರೆ. ನಂಗ ಬಂದು ಭಗವಂತ ಭಗವಂತ ಮಾತ್ರ ಅಲ್ಲ, ನಂಗ ಭಗವಂತ ಗುರುಗಳು ಮಾತ್ರ, ನೀವೆಲ್ಲ ಭಗವಂತ ಅಷ್ಟೇ, ಬಟ್ ನಂಗ ಭಗವಂತ ಭಗವಂತ ಮಾತ್ರ ಅಲ್ಲ, ಗುರುಕುಲ ಗುರುವನ್ನು ಭಗವಂತ, ನನಗೆ ಗುರುಗಳು ಬಂದು ಭಗವಂತನೇ, ಯಾಕಂದ್ರೆ ಅವನಂತಲೇ ಜ್ಞಾನ ಅದಂತಲ್ಲ. ಶ್ರೇಯೋಪಿಚ ಯಾರು ಬಂದು ಈ ಬ್ರಹ್ಮ ರುದ್ರಾದಿ ದೇವತೆಗಳೇ ಮತ್ತು ಈ ಲಕ್ಷ್ಮಿಯ ಬಂದು ಜ್ಞಾನವನ್ನ ಕೊಡ್ತಾನೆಯೋ ಅವನೇ ನನಗೆ ಗುರುಗಳು ಅಂತ ಹೇಳಿಕೊಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಬಂದು ಅವ್ರ ಮಧ್ಯೆ ನಿಂತು ನಮ್ಮ ನಮ್ಮ ಜೀವ ಜೀವ ಈ ಜೀವಕ್ಕೂ ಮತ್ತು ಆ ದೇವದು ಭಗವಂತನಿಗೂ ಮಧ್ಯೆ ಇದ್ದು ತನ್ನ ಬಂದು ಗುರುಗಳ ಸೇವೆ ಮಾಡಿ ತಾನು ಪಡೆಯುವಂತ ಜ್ಞಾನವನ್ನ ನಮಗೆ ಬಂದು ಅವರು ಕೊಟ್ಟು ನಮಗೆ ಅನುಗ್ರಹ ಮಾಡ್ತಾರೆ. ಆ ಒಂದು ಏನನ್ನೋದು ಆ ಕಾನ್ಸೆಪ್ಟ್ ನ ಬಂದು ಈ ಶ್ಲೋಕದಲ್ಲಿ ಇಟ್ಟು ನಮಗೆ ಕೊಟ್ಟಿದ್ದಾರೆ. ಬರೀ ಕವಿತಾ ಇದ್ರೂ ಇದು ಶಾಸ್ತ್ರ ಕವಿತಾ, ಆ ಶಾಸ್ತ್ರದ ಒಂದು ಪ್ರಮೇಯದ ಮೇಲೆ ಇರುವಂತಹ ಕವಿತೆ ಈ ಶ್ಲೋಕ. ಸೊ ಇದಾದ ಮೇಲೆ ಏಕೆ ಮುಂದಿನ ಶ್ಲೋಕ ಹೋಗೋಣ. ಜನ್ಮಾದ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಗಾನಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾನಾಂ ಚಿರಮುದಿತ ಚಿದಾನಂದ ಸಂತೋಹತಾನಾಂ ಏತೇಷಾಮೇಷ ದೋಷ ಪ್ರಮುಷಿತ ಮನಸಾಂ ದ್ವೇಷಿನಾಂ ದೂಷಕಾನಾಂ ದೈತ್ಯಾನಾಂ ಆರ್ತಿಮಂದೇ ತಮಸಿ ವಿಗತತಾಂ ಸಂಸ್ಥವೇ ನಾಸ್ತಿ ಸತ್ತಃ. ಇದು ಒಂದು ಮೂರನೇ ಶ್ಲೋಕ. ಈ ಮೂರನೇ ಶ್ಲೋಕ ಏನಂತಾರಂದ್ರೆ ಹಿಂದೆ ಹೇಳಿದ್ರು ಆ ನಮ್ಮ ದೇವತೆಗಳು ಬಂದು ಎಂತ ಭಗವಂತ ವಾಯುದೇವರ ಸೇವೆ ಮಾಡ್ತಾರೆ, ಅವ್ರ ಸೇವೆಯಿಂದ ಬಂದು ಅವರಿಗೆ ಬಂದು ಎಷ್ಟು ಬಂದು ಭಗವಂತ ವಾಯುದೇವರ ಅನುಗ್ರಹ ಆಗತ್ತೆ ಹಂಗಂತ ಹೇಳಿ ಆ ಪಾದವನ್ನ ಕೂಡ ಅವರು ಪಾದವನ್ನ ಕೂಡ ಮುಟ್ಲಿಲ್ಲ. ಆ ಪಾದದ ಬಂದು ಆ ಪ್ರಾಂತ ಆ ಕಾಲು ಮನೆ ಎಲ್ಲಿ ಇಟ್ಟಿದ್ದಾರೆಯೋ ಆ ಪ್ರಾಂತ ತ ಸಿಗಿತ್ತೆ. ಅವ್ರಿಗೆ ಕಾಲು ಸಿಗ್ಲಿಲ್ಲ, ಭಗವಂತನ ಧೂಳು ಬಿಡ್ರಿ, ಕಾಲು ಸಿಗ್ಲಿಲ್ಲ, ಧೂಳು ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ. ಪ್ರಾಂತಕ ಬಂದು ನಮಸ್ಕಾರ ಮಾಡಿ ಅವ್ರು ಒಂದು ತುಂಬಾ ಕೃತಜ್ಞ ಆಗ್ತಾರೆ ಅಂತಂದ್ಬಿಟ್ಟು ಹಿಂದೆ ಹೇಳ್ತಾರೆ. ಯಾಕಂದ್ರೆ ಪಾದವನ್ನು ಸಿಗೋದಿಲ್ಲ, ಆ ಪಾದ ಧೂಳಿನ ಸಿಗೋದಿಲ್ಲ, ಬರೀ ಆ ಪಾದದ ಪ್ರಾಂತ ಆ ಅಂಗ್ರಿಪೀಠ ಆ ಅಂಗ್ರಿಪೀಠದಲ್ಲ ಪ್ರಾಂತ ಸಿಗತ್ತೆ. ಅದಕ್ಕೆ ಬಂದು ಅವ್ರು ಸೇವೆ ಮಾಡಿ ಅವರು ಕೃತಜ್ಞರಾಗ್ತಾರೆ ಹಂಗಂತ ಹೇಳಿ ಇಂದ್ರ ಶ್ಲೋಕದಲ್ಲಿ ಹೇಳಿದ್ರು. ಇವ್ರು ಈ ಶ್ಲೋಕದಲ್ಲಿ ಏನಂತಾರೆ, ಇದು ಭಗವಂತನ ಬಂದು ವಾಯುದೇವರ ಬಂದು ರಜಸ್ಸು ಇದೆಲ್ಲ ಅದನ್ನ ಬಂದು ನನ್ನಿಂದ ಬಂದು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಎಂತ ರಜಸ್ಸು, ರಜಸ್ಸು ಅಂದ್ರೆ ಧೂಳು, ಈ ಎಂತ ರಜಸ್ಸು, ಈ ರಜಸ್ಸನ್ನ ಬಂದು ನಂಗ ಸಾಮರ್ಥ್ಯ ಇಲ್ಲ, ನಾನು ಹೇಳಿ ಇದನ್ನ ಬಂದು ವರ್ಣನೆ ಮಾಡಿ ಇದು ಸ್ತೋತ್ರ ಮಾಡಿ ನಂಗ ಒಂದು ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಯಾಕಂದ್ರೆ ಏತೇಷಾಂ ಯಾವ ಈ ಆಚಾರ್ಯರ ಪಾದ ಧೂಳಿ ಆ ವಾಯುದೇವರ ಪಾದ ಧೂಳಿ ಸಂತದೇ ನಾಸ್ತಿ ಶಕ್ತ. ನಾನು ಬಂದು ಅನ್ವಯ ಮಾಡಿ ಹೇಳ್ತೀನಿ ನಾನು, ಅದಕ್ಕೋಸ್ಕರ ಅಲ್ಲೆಲ್ಲಿ ಪದಗಳು ಬಿಡಿಸಿ ಬಿಟ್ಟಿರ್ತಾರೆ ಸೊ ಆ ಪದವನ್ನು ತಗೊಂಡು ಫಸ್ಟ್ ನಾನು ಅರ್ಥ ಮಾಡ್ತೀನಿ. ಸಂಸ್ಥವೇ ನಾಸ್ತಿ ಶಕ್ತ, ಸಂಸ್ಥವೇ ಚೆನ್ನ ಸಂಸ್ಥವೇ ಅಂದ್ರೆ ಏನರ್ಥ ಅಂದ್ರೆ ಚೆನ್ನಾಗಿ ತಿಳ್ಕೊಂಡು ತಿಳಿದು ಮತ್ತು ಬಂದು ಅದನ್ನ ಬಂದು ಚೆನ್ನಾಗಿ ತಿಳಿದು ಬಂದು ಅದನ್ನ ಬಂದು ನಾನು ಸ್ತೋತ್ರ ಮಾಡಲಕ್ಕೆ ನಾಸ್ತಿ ಶಕ್ತ, ನಂಗೆ ಶಕ್ತಿ ಇಲ್ಲ ಅಂತ ಬಾಧ ಧೂಳಿ ಹಂಗ ತಂದ್ಬಿಟ್ಟು ಈ ಶ್ಲೋಕದಲ್ಲಿ ಸಂಸ್ಥವೇ ನಾಸ್ತಿ ಶಕ್ತ, ಈ ಪಾದವನ್ನ ಚೆನ್ನಾಗಿ ತಿಳ್ಕೊಂಡು ಸ್ತೋತ್ರ ಮಾಡಲಿಕ್ಕೆ ನಂಗೆಷ್ಟು ಆಗದು ಹಂಗದೊಂದು ಈ ಶ್ಲೋಕವನ್ನು ಹೇಳ್ತಾರೆ. ಎಂತ ಬಾದದು ಉಳಿತಂದ್ರೆ ಅಗ್ರ್ಯಾನಾಂ ಗುಣಾನಾಂ ಅರ್ಪಕಾನಾಂ. ಅಗ್ರ್ಯಾನ ಅಂದ್ರೆ ಶ್ರೇಷ್ಠವಾದ ಗುಣವನ್ನ ಬಂದು ಕೊಡತಕ್ಕಂತ ಈ ಪಾದಧೂಳಿಯನ್ನ ಸಂಸ್ಥವೇ ನಾಸ್ಮಿ ಶಕ್ತ. ಅಗ್ರ್ಯಾನ ಅಂದ್ರೆ ಶ್ರೇಷ್ಠವಾದ, ಶ್ರೇಷ್ಠವಾದ ಬಂದು ಗುಣಾನ, ಯಾವ ಶ್ರೇಷ್ಠವಾದ ಗುಣವನ್ನ ಕೊಡತಕ್ಕಂತಹದ್ದು ಈ ಪಾದಧೂಳಿ. ಇದರ ಬಂದು ನನ್ನಿಂದ ಬಂದು ಸ್ವಸ್ತ್ರ ಮಾಡಿ ನನ್ನಿಂದ ಬಂದು ಸಾಧ್ಯವಿಲ್ಲ ಹಂಗದಂದ್ರು. ಅಗ್ರ್ಯಾನಾಂ ಗುಣಾನಾಂ ಅರ್ಪಕಾನಾಂ ಸಂಸ್ಥವೇ ನಾಸ್ತಿ ಸತ್ತ. ಸರಿ, ಎಂತಾದ್ರು ಇದು ಎಂತ ಗುಣವನ್ನ ಕೊಡುತ್ತೆ ಇದು ಪಾದಧೂಳಿ? ಇದು ನೋಡ್ರಿ, ಪಾದಧೂಳಿಯ ಬಂದು ಯಾರು ಶಿರಸ ಧಾರಣ ಮಾಡ್ತಾರಿಯೋ ಅವರಿಗೆ ಬಂದು ಒಳ್ಳೆ ಗುಣಗಳು ಸಿಗತ್ತೆ. ಇದೇನದು ಪಾದಧೂಳಿನ ಬಂದು ನಾವು ಶಿರಸ ಧಾರಣ ಮಾಡಬೇಕಾದ್ದು? ಹಾಗಾದ್ರೆ ನಮಗೆ ಒಂದು ಶಂಕೆ ಬರುತ್ತೆ. ಇದನ್ನು ಪಾದದನ್ನ ಹೊರಗೋಗಿ ನಡೆದು ಹೋಗಿ ಬಂದ್ರೆ ಹೋಯ್ ಕಾಲು ಹೋಯ್ ಕಾಲನ್ನ ತೊಳಿತೀವಿ, ತೊಳೆದು ಬಂದು ಶುದ್ಧ ಮಾಡಿಕೊಳ್ತೀವಿ ನಮ್ಮ. ಇದೇನು ಅಂತ ಮಾಡಿ ಆ ಧೂಳನ್ನು ಹೋಗಿ ನಾವೇನು ಶಿರಸ ಧಾರಣ ಮಾಡೋದು ಹಾಗಂತಂದ್ರೆ? ಯಾಕಂದ್ರೆ ಇದರಲ್ಲಿ ಒಂದು ಇದು ನಾವು ಸ್ವಲ್ಪ ತಲೆಗೆ ಬೇಕಾಯ್ತು. ಯಾಕಂದ್ರೆ ಈಗ ಸ್ವಾಮಿಗಳವರು ಬರ್ತಾರೆ, ಮಂತ್ರಾಕ್ಷತೆ ಕೊಡ್ತಾರೆ, ಮಂತ್ರಾಕ್ಷತೆ ಕೊಟ್ಟರೆ ಅದನ್ನು ಶಿರಸ ಧಾರಣ ಮಾಡ್ತೀವಿ. ಯಾಕಂದ್ರೆ ಈ ವಿಪ್ರರು ಬಂದು ಅದನ್ನ ಬಂದು ಜಪಿಸಿ ಅದನ್ನ ಒಂದು ನಮಗೆ ಬಂದು ಅದರಲ್ಲಿ ಪ್ರಾಣಶಕ್ತಿ ಬಂದು ಅದನ್ನ ಬಂದು ಅಲ್ಲಿ ತನ್ನ ಕಾಯ ತನ್ನದಲ್ಲಿ ಇರುವಂತಹ ಪ್ರಾಣಶಕ್ತಿಯನ್ನ ಬಂದು ಬಂದು ಮಂತ್ರಾಕ್ಷರದಲ್ಲಿ ಕೊಡ್ತಾ ಹಾಕ್ತಾರೆ. ಆ ಮಂತ್ರಾಕ್ಷರ ಬಂದು ನಾವು ಶಿರಸ ಧಾರಣ ಮಾಡೋದ್ರಿಂದ ಆ ಪ್ರಾಣಶಕ್ತಿ ಬಂದು ನಾವು ಬಂದು ನಮ್ಮ ಒಳಗೆ ಅದು ಹೋಗಿ ನಮಗೆ ಬಂದು ಅದು ಒಳ್ಳೇದು ಮಾಡುತ್ತೆ. ಅದೇ ಕಾನ್ಸೆಪ್ಟ್ ಹೇಳಿದ್ರೆ ಇರುವಂತಹ ಮಂತ್ರಾಕ್ಷದಲ್ಲಿ ಬಂದು ಈ ವಿಪ್ರರು ಬಂದು ಜಪಿಸಿ ಕೊಡುವಂತಹ ಮಂತ್ರಾಕ್ಷದಲ್ಲಿ ಬಂದು ಪ್ರಾಣಶಕ್ತಿ ಬಂದು ಬಂದು ಸಂಚಾರ ಆಗತ್ತೆ. ಆ ಪ್ರಾಣಶಕ್ತಿ ಸಂಚಾರ ಆಗುವಂತಹ ಮಂತ್ರಾಕ್ಷೆಯನ್ನ ಬಂದು ನಾವು ತಲೆ ಮೇಲೆ ಶಿರಸ ಧಾರಣ ಮಾಡಿದ್ರೆ ಅದು ನಮಗೆ ಬಂದು ಒಳ್ಳೇದನ್ನ ಮಾಡುತ್ತೆ. ಹಾಗೆ ತಿಳಿದು ನಮ್ಮ ಪ್ರಾಣ ಶಕ್ತಿ ತುಂಬತ್ತೆ. ಶಕ್ತಿಯಾದಾನ ತಂತಿಲ್ಲ, ಆ ಶಕ್ತಿ ತುಂಬತ್ತೆ. ಅದರಿಂದ ನಮಗೆ ಒಳ್ಳೇದು ನಡೀತೆ, ಒಳ್ಳೆ ಗುಣಗಳು ಬರಬಹುದು, ಕೆಟ್ಟ ಗುಣಗಳು ಬಂದು ಹೋಗ್ಬೋದಾಯ್ತು. ಇದೇ ಇದರ ಕಾನ್ಸೆಪ್ಟ್. ಅದಕ್ಕೆ ಈ ಪಾದಧೂಳಿಯನ್ನ ಬಂದು ನಾವು ಶಿರಸ ಧಾರಣ ಮಾಡಿದ್ರೆ ನಮಗೆ ಒಂದು ಒಳ್ಳೆ ಗುಣಗಳನ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಂತಾರೆ ಅಗ್ರ್ಯಾನಾಂ ಗುಣಾನಾಂ ಅರ್ಪಕಾನಾಂ. ಸರಿ, ಎಂತ ಗುಣಗಳು ಅದನ್ನ ಕೊಡ್ತೇವೆ ಹಂಗತ್ತಂದ್ರೆ ಜನ್ಮಾದಿ ವ್ಯಾಜ್ಯವಾದಿ ಪ್ರತಿಹತಿ ವಿರಹ ಪ್ರಾಪಗಾನಾಂ ಗುಣಾನಾಂ. ಜನ್ಮಾದಿ ವ್ಯಾಜ್ಯವಾದಿ ಪ್ರತಿಹತಿ ವಿರಹ ಪ್ರಾಪಗಾನಾಂ ಗುಣಾನಾಂ ಅಂದ್ರೆ ಏನಂದ್ರೆ ಜನ್ಮ ಆದಿ ವ್ಯಾಧಿ ಉಪಾಧಿ. ಜನ್ಮಾದಿ ವ್ಯಾಜ್ಯಪಾದಿನ ಬಂದು ನೀವು ಬಿಡಿಸಿದ್ರೆ ಜನ್ಮ ಆದಿ ವ್ಯಾಧಿ ಉಪಾಧಿ. ಉಪಾಧಿ ಅಂದ್ರೆ ಬಂದು ಅದು ಮೀಡಿಯಾ. ಈ ನಮ್ಮ ಬಂದು ಈ ಫಸ್ಟ್ ಅದಕ್ಕೆ ಬಂದ್ಬಿಡೋಣ. ಜನ್ಮಾದಿ ವ್ಯಾಧಿ, ಜನ್ಮ ಅಂದ್ರೆ ನಾವು ಜನ್ಮ ದೇದೀವಿ, ಒಂದ್ಸಲ ಹುಟ್ಟಿದೀವಿ, ಹುಟ್ಟಿ ಸಾಯ್ತೀವಿ, ಮತ್ತೊಂದ್ ಸಲ ಹುಟ್ಟಿದೀವಿ ಸಾಯ್ತೀವಿ. ಇದು ಬಂದು ಇದು ಆಲ್ವೇಸ್ ಇಟ್ ಇನ್ ದ ಲೂಪ್ ಅಂತದಿಲ್ಲ, ಯಾವಾಗ ಇದು ನಡೆಯುವಂಥದ್ದು. ಜನ್ಮ ತೆಗಿಬೇಕು ಸಾಯ್ಬೇಕು, ಜನ್ಮ ತೆಗಿಬೇಕು ಸಾಯ್ಬೇಕು. ಅಲ್ಲಿ ಜನ್ಮ ತೆಗೆದು ಸಾಯಾದ ಮಧ್ಯದಲ್ಲಿ ಆದಿ ವ್ಯಾಧಿ. ಆದಿ ಅಂದ್ರೆ ನಮ್ಮ ಮನಸ್ಸು ಸರಿ ಇಲ್ಲ, ವ್ಯಾಧಿ ಅಂದ್ರೆ ಒಂದು ದೇಹ ಸರಿ ಇಲ್ಲ. ಇದೇ ನಡೀತದೆ, ಒಂದು ಜನ್ಮ ತೆಗೆದು ಸಾಯಾದ ತನಕ ಏನ್ ಮಾಡ್ತೀವಿ ಅಂದ್ರೆ ಒಂದ ಮನಸ್ಸು ಸರಿ ಇಲ್ಲ, ಮತ್ತಿಲ್ಲದ್ರೆ ನಮಗೆ ಒಂದು ವ್ಯಾಧಿ. ಅದನ್ನ ಬಂದು ನಾವು ವ್ಯಾಧಿಯಿಂದ ನಾವು ಕಷ್ಟಪಡ್ತೀವಿ. ಇದು ನಾಲ್ಕು, ಅದಕ್ಕೆ ಈ ನಾಲ್ಕು ಲಿಸ್ಟ್ ಮಾಡಿ ಕೊಟ್ಬಿಟ್ರು. ಜನ್ಮಾದಿ ವ್ಯಾಧಿವಾದಿ ಪ್ರತಿಹತಿ ವಿರಹ ಪ್ರಾಪಗಾನ ಪುನಾನ. ಸೊ ಈ ಆದಿ ಜನ್ಮಾದಿ ವ್ಯಾಧಿ ಇದಾದ ಮೇಲೆ ಇದಕ್ಕೆ ಬಂದು ಉಪಾಧಿ ಕಾರಣ ಏನು ಅಂತಂದ್ರೆ ಉಪಾಧಿ ತಂದಿವಿಲ್ಲ. ಜನ್ಮ ಆದಿ ವ್ಯಾಧಿ ಉಪಾಧಿ, ಇದಕ್ಕೆ ಉಪಾಧಿ ಕಾರಣ ಏನು ಅಂತಂದ್ರೆ ಒಂದ ಅಜ್ಞಾನ ಇಲ್ಲ ಶರೀರ. ಈಗ ಶರೀರ ತಂದ್ರೆ ಶರೀರ ಬಂದ್ರೆ ಏನಾಗತ್ತೆ, ಶರೀರ ಬಂದ್ರೆ ಅದು ಬಂದು ಸಾಯ್ತು. ಶರೀರ ಬಂದ್ರೆ ಅಜ್ಞಾನದಿಂದ ಏನ್ ಮಾಡ್ತೀವಿ ನಾವು, ಮುಟ್ಟಿದೆಲ್ಲ ಬಂದು ಅದು ವ್ಯರ್ಥ ಆಗಿಬಿಡುತ್ತೆ. ಯಾಕಂದ್ರೆ ಪ್ರತಿಹತಿ ವಿರಹ, ಯಾವ್ದು ಮುಟ್ಟಿದ್ರೂ ಅದು ಸರಿ ಇಲ್ಲಾಂಗ ಹೋಗುತ್ತೆ. ನಮ್ಮ ಅಜ್ಞಾನದಿಂದ ನಾವೇನೋ ಮಾಡ್ಲಿಕ್ಕೆ ಹೋಗ್ತೀವಿ ಅದು ಸರಿ ಇಲ್ಲಾಂಗ ಹೋಗುತ್ತೆ. ಇಲ್ಲ ಶರೀರದಿಂದ ಶರೀರ, ಈ ಶರೀರ ಬರ್ತೆ ಬಂದ್ರೆ ಈ ಶರೀರ ಸ್ವಲ್ಪ ದಿನದಲ್ಲಿ ಅದು ತೀರುಕೊಡುತ್ತೆ, ಅದು ಸಾಯ್ತಾ ಈ ಶರೀರ. ಸೊ ಜನ್ಮಾದಿ ವ್ಯಾಧಿಪಾದಿ ವ್ಯಾಧಿ ಜನ್ಮಾದಿ ವ್ಯಾಧಿ ಉಪಾಧಿ ಬಂದು ಉಪಾಧಿದ ಕಾರಣ. ಈ ಕಾರಣ ಏನಂದ್ರೆ ಒಂದು ಅಜ್ಞಾನ, ಎರಡು ಬಂದು ಉಪಾಧಿ ಅಂದ್ರೆ ಶರೀರ. ಇದೇ ಕಾರಣ ಜ್ಞಾನ ಅಜ್ಞಾನ ಎಂಬುದು ಒಂದು ಕಾರಣ, ಇನ್ನೊಂದು ಉಪಾಧಿ ಎಂಬುದು ಒಂದು ಕಾರಣ. ಉಪಾಧಿ ಎಂಬುದು ಈ ಶರೀರವೇ ಉಪಾಧಿ, ಉಪಾಧಿ ಇನ್ನೊಂದು ಕಾರಣ. ಈ ಕಾರಣದಿಂದ ನಾವೇನ್ ಮಾಡ್ತೀವಿ, ಯಾವ್ದು ಮುಟ್ಟಿದ್ರು ಹಾಳಾಗ್ತದೆ. ವ್ಯಾಧಿಪಾದಿ ಪ್ರತಿಹತಿ ವಿರಹ ಪ್ರಾವಧಾನ, ಪ್ರತಿಹತಿ ಯಾವ್ದು ಮುಟ್ಟಿದ್ರು ಅದು ಹಾಗ ಹಾಳಾಗ್ತದೆ. ಇದು ಇಲ್ಲದಂತೆ ಮಾಡುವಂತಹದ್ದು ಈ ಆಚಾರ್ಯರ ಪಾದಧೂಳಿ, ವಾಯುದೇವರ ಪಾದಧೂಳಿ. ಯಾಕಂದ್ರೆ ಅದನ್ನ ಶಿರಸ ಧಾರಣ ಮಾಡಿಬಿಟ್ರೆ ಅವನಿಗೆ ಜ್ಞಾನ ಬಂದು ಬಿಡುತ್ತೆ. ಆ ಜ್ಞಾನದಿಂದ ಬಂದು ಅವನ ಜನ್ಮಾದಿ ವ್ಯಾಧಿ ಇದಲ್ಲ ಇದನ್ನೆಲ್ಲ ಗೆಲ್ಲಬಹುದು, ಆ ಜನ್ಮವನ್ನ ಗೆಲ್ಲಬಹುದು, ಮೋಕ್ಷವನ್ನ ಪಡಿಬಹುದು ಅಂತ ಅರ್ಥ. ಸೊ ಆ ಜನ್ಮವನ್ನ ಗೆದ್ದು ನಾವು ಮೋಕ್ಷವನ್ನ ಪಡಿಬಹುದು. ಅದಕ್ಕೋಸ್ಕರ ಆ ಶಿರಸ ಧಾರಣವನ್ನ, ಆ ಒಂದು ಪಾದಧೂಳಿಯನ್ನ ಧಾರಣ ಮಾಡ್ರಿ, ಧಾರಣ ಮಾಡಬೇಕು ಅಂತ ಹೇಳ್ತಾರೆ. ಇದು ಜನ್ಮಾದಿ ವ್ಯಾಧಿ ಬಂದು ಇದೇನ್ ಮಾಡುತ್ತ ಅಂತ ಮಾಡಿ ಜ್ಞಾನ ಬಂದವ ಏನಾಗ್ಬಿಡ್ತಾನ, ಅವನು ಪರಮಾತ್ಮ ವಾಯುದೇವರ ಜ್ಞಾನವನ್ನ ಬಂದ ಯಾಕಂದ್ರೆ ಅವನಿಗೊಂದು ಇದು ಜನ್ಮಾದಿ ವ್ಯಾಧಿ ಇದೆಲ್ಲ ಹೋಗಿ ಅವನಿಗೆ ಜ್ಞಾನವೇ ಬಂದುಬಿಡ್ತು. ಅವನ ಶ್ರದ್ಧಾ ಧಾರಣ ಮಾಡಿದ ಅವನಿಗೆ ಜ್ಞಾನ ಬಂತು ಅಂದ್ರೆ ಅವನು ಏನ್ ಮಾಡ್ತಾನ? ಚಿರಮುದಿತ ಚಿದಾನಂದ ಸಂದೋಹತಾನಾಂ, ಚಿರ ಉದಿತ ಚಿತ ಆನಂದ ಸಂದೋಹತಾನಾಂ. ಅದ್ರಿಂದ ಏನಂತಂದ್ರೆ ಉದಿತ ಇದರಿಂದ ಉತ್ತಿತವಾದ ಇದರಿಂದ ಬಂದಿದ ಜ್ಞಾನದಿಂದ ಏನಾಗುತ್ತಾನಂತಂದ್ರೆ ಆನಂದ ಮತ್ತು ಚಿತ್ ಮತ್ತು ಆನಂದ. ಯಾಕಂದ್ರೆ ಚಿತ್ ಅಂದ್ರೆ ಚಿತ್ ಮತ್ತು ಆನಂದ, ಜ್ಞಾನ ಮತ್ತು ಆನಂದ, ಸಂದೋಹ ಸಂದೋಹ ಅಂದ್ರೆ ರಾಶಿ, ಅದು ಎಲ್ಲಿ ಸಿಗತ್ತೆ ಅಂದ್ರೆ ಮೋಕ್ಷದಲ್ಲಿ, ಅದನ್ನ ಅವನು ಹೊಂದಿ ಬರ್ತಾನ. ಉದಿತ ಚಿದ ಆನಂದ ಸಂದೋಹತಾನ, ಅದನ್ನ ಮುಂದೆ ಅವನಿಗೆ ಸಿಗಬಿಡುತ್ತೆ. ಅವನಿಗೆ ಏನ್ ಸಿಗಬಿಡುತ್ತೆ? ಚಿತ್ ಮತ್ತು ಜ್ಞಾನ ರಾಶಿ ಇದೆ, ರಾಶಿಯಲ್ಲಿ ಇದೆ ಮೋಕ್ಷ, ಅದು ಅವ್ನ ಮೋಕ್ಷಣಿಗೆ ಅವನು ಹೊಂದಿ ಬಿಡ್ತಾನ, ಮೋಕ್ಷಣಿಗೆ ಹೋಗ್ಬಿಡ್ತಾನ. ಅದಕ್ಕೋಸ್ಕರ ಅವನಿಗೆ ಬಂದು ಮೋಕ್ಷ ಆಗತ್ತೆ. ಇದನ್ನ ಬಂದು ಶಿರಸ ಧಾರಣ ಮಾಡಿದವ ಏನಾಗ್ತಾನ ಅಂದ್ರೆ ಚಿರಮುದಿತ ಚಿದ ನಂದ ಸಂದೋಹತಾನ, ಯಾವಾಗಲೂ ಸದಾ ನೆಲೆಸಿ ಇರುವಂತ ಮೋಕ್ಷಕ್ಕೆ ಅವನು ಹೋಗಿ ಬಿಡುತ್ತಾನ. ಹಾಗಂದ್ಬಿಟ್ಟು ಚಿದಮಂದ ಸರಿ ದೋಷ ಪ್ರಮುದಿ ಸರಿ ಎಲ್ಲಾರಾಗಿ ಬಿಡ್ತಾರ, ಸರಿ ನಾನು ಧಾರಣ ಮಾಡ್ತೀನಿ, ಎಲ್ಲಾರು ಧಾರಣ ಮಾಡ್ತಾರೆ, ಎಲ್ಲಾರು ಧಾರಣ ಮಾಡಿಬಿಟ್ರೆ ಎಲ್ಲಾರು ಮೋಕ್ಷಕ್ಕೆ ಹೋಗಿಬಿಡ್ತಾರ? ಹಾಗಂದ್ರೆ ಇಲ್ಲ ಅಂತಾರೆ. ಯಾಕಂತಂದ್ರೆ ಯಾರು ಬಂದು ವಾಯುದೇವರ ಬಂದು ಭಕ್ತಿಯಿಂದ ಭಕ್ತಿ ಶ್ರದ್ಧೆಯಿಂದ ಧಾರಣ ಮಾಡಿ ಈ ಜನ್ಮಾದಿ ವ್ಯಾಧಿ ಉಪಾಧಿ ಇದನ್ನ ಬಂದು ಅವರು ಗೆದ್ದು ಅದರಿಂದ ಮೋಕ್ಷ ಪಡಿದಾರು ಯಾರು ಅಂದ್ರೆ, ಯಾರು ಬಂದು ಭಗವಂತನ ಮೇಲೆ ಬಂದು ಪ್ರೀತಿ ಇರ್ತಾನ ಮತ್ತು ವಾಯುದೇವರನಲ್ಲಿ ಪ್ರೀತಿ ಇರ್ತಾನೆಯೋ ಅವ ಹೊಂದತಾನ. ಯಾರು ಬಂದು ವಾಯುದೇವರು ಮತ್ತು ಬ್ರಹ್ಮ ದೇವರ ಮೇಲೆ ಬಂದು ಜ್ಞಾನ ಇಲ್ಲ ಅವರು ಬಂದು ಅದು ಅಸತ್ತು ಅದು ಇಲ್ಲ ಅದು ಹೇಳಿಬಿಡ್ತಾನೆಯೋ ಅವನಿಗೆ ಬಂದು ಅದು ಸಿಗೋದಿಲ್ಲ. ಯಾಕಂದ್ರೆ ದೋಷ ಪ್ರಮುಷಿತ ಮನಸಾಂ ದ್ವೇಷಿನಾಂ ದೋಷದಾನಾಂ, ಯಾರಿಗೆ ಬಂದು ಈ ದೋಷ ದೋಷ ಪ್ರಮುಷಿತ ಪ್ರಮುಷಿತ ಅಂದ್ರೆ ಅದರಲ್ಲಿ ಅಪಹೃತವಾದ ಒಂದು ಒಂದು ಇದಿರುತ್ತೆ. ಅವನಿಗೆ ಬಂದು ಭಗವಂತ ಇಲ್ಲ, ವಾಯುದೇವರು ಇಲ್ಲ, ಈ ಇದೆಲ್ಲ ಸುಳ್ಳು, ಈ ಜಗತ್ ಸುಳ್ಳು ಅಂತ ಮಾಡಿ ಯಾರು ಬಂದು ಚಿಂತನೆ ಮಾಡಿ ಅದನ್ನಲ್ಲೇ ಅಪಹೃತವಾದ ಬುದ್ಧಿಯನ್ನು ಇಟ್ಟುಕೊಂಡಿರ್ತಾನೆಯೋ ಅವನ ಬಂದು ದ್ವೇಷಿನಾಂ ದೂಷಕಾಂ, ಯಾರು ದ್ವೇಷ ಮಾಡ್ತಾನ ಮತ್ತು ದ್ವೇಷ ಮಾಡೋದು ಮಾತ್ರ ಇಲ್ಲ ದೂಷಣ ಮಾಡ್ತಾನೆಯೋ ಅವನಿಗೆ ಬಂದು ಏನಾಗತ್ತೆ ಅಂದ್ರೆ ದೈತ್ಯಾನಾಂ ಆರ್ತಿಂ ಅಂದೇ ತಮಸಿ ವಿಧತಾಂ. ದೈತ್ಯಾನಾಂ ಅಂತ ದೈತ್ಯರಿಗೆ, ದೈತ್ಯರು ಅಂದ್ರೆ ಏನು ತಾಮಸ ಸ್ವಭಾವ, ತಾಮಸ ಸ್ವಭಾವ ಇರುವಂತ ಅವರು ಏನ್ ಮಾಡ್ತಾರೆ, ದೇವರೇ ಇಲ್ಲ ತಂತಾರೆ, ವಾಯುದೇವರು ಇಲ್ಲ ತಂತಾರೆ. ವಾಯುದೇವರು ಬಂದು ವಾಯುದೇವರು ಇರುವಂತ ಒಂದು ಮೌಳಿ ಅದರಿಂದ ಇರುವಂತ ಒಂದು ಇದನ್ನ ಬಂದು ಅವ್ರು ಒಪ್ಪೋದಿಲ್ಲ, ವಾಯುದೇವರನ್ನ ಒಪ್ಪೋದಿಲ್ಲ, ದೇವರನ್ನ ಒಪ್ಪೋದಿಲ್ಲ. ಅವ್ರಿಗೆ ಬಂದು ಮೊತ್ತ ನೋಡಿದ್ರೆ ಅವರು ಭಗವಂತನ ದ್ವೇಷ ಮಾಡೋದು ದೂಷಣ ಮಾಡೋದು ಇಂತ ಮಾಡಿ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇರೋದಂದ್ರೆ ಆರ್ತಿಂ ವಿಧತತೆ, ಆರ್ತಿಂ ಸದಾ ಸರ್ವಕಾಲ ಎಲ್ಲಿ ಆ ಪಾಪ ಇದು ಆ ದುಃಖದಲ್ಲೇ ಬಂದು ನೆಲೆಸಿ ಇದ್ದು ಬಿಡ್ತಾರೆ. ಚಿರಂ ಅಂದ್ರೆ ಬಹುಕಾಲ ಅಲ್ಲೇ ಇದ್ದು ಬಿಡ್ತಾರೆ ಅಂದ್ರೆ ಏನರ್ಥ, ಅವರಿಗೆ ನರಕವೇ ಸಿಗತ್ತೆ, ನರಕವೇ ಸಿಕ್ಕಿ ಅವ್ರಿಗೆ ಬಂದು ಯಾಕಂದ್ರೆ ಅವ್ರು ದ್ವೇಷಣ ಮಾಡಿದ್ದಾರೆ ದೂಷಣ ಮಾಡಿದ್ದಾರೆ ಭಗವಂತನ ಮತ್ತು ವಾಯುದೇವರನ್ನ ಬಂದು ಅವರು ದ್ವೇಷಣ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಏನ್ ಸಿಗತ್ತೆ ಅಂದ್ರೆ ಆರ್ತಿಂ, ಆರ್ತಿ ಅಂದ್ರೆ ದುಃಖ ಲೋಕವಾದ ನರಕವೇ ಅವ್ರಿಗೆ ಸಿಗತ್ತೆ. ಚಿರಂತ ಬೇರೆ ಹೇಳ್ತಾರೆ, ಬಹುಕಾಲ ಅಲ್ಲೇ ಇದ್ದು ಬಿಡ್ತಾರೆ, ಈ ಬರೋದೇ ಇಲ್ಲ, ಬಹುಕಾಲ ಅಲ್ಲೇ ಇದ್ದು ಆ ಅವಸ್ಥವನ್ನೇ ಅವರು ಹೊಂದತಾರೆ. ದೈತ್ಯಾನಾಂ ಆರ್ತಿಂ ಅಂದೇ ಅಂದ ಅಂದಸ್ ಅಂದ್ರೆ ಏನು, ಎಲ್ಲಿ ಕತ್ತಲಲ್ಲ ಕತ್ತಲು ಲೋಕದಲ್ಲಿ ಇದ್ದು ಬಿಡ್ತಾರೆ, ಅಂದ ಅಂದಸ್ ಅಂದ್ರೆ ಕತ್ತಲು ಕತ್ತಲ ಲೋಕದಲ್ಲಿ ಇದ್ದು ಬಿಡ್ತಾರೆ. ಆ ಕತ್ತಲು ಲೋಕ ಅಂದ್ರೆ ಎಷ್ಟು ಎಷ್ಟು ಭಗವಂತನ ಬಂದು ಬೆನ್ನ ಹಾಕ್ತಾರೆಯೋ ಅಷ್ಟು ಅವ್ರು ದೂರ ಹೋಗಿಬಿಡ್ತಾರೆ. ದೂರ ಹೋಗ್ತಾರಂದ್ರೆ ಭಗವಂತನದಿಂದ ದೂರ ಹೋಗ್ತಾರಂದ್ರೆ ದೂರ ಹೋಲಕ್ಕ ಅವ್ರಿಗೆ ಕತ್ತಲೇ ಅವ್ರಿಗೆ ಕಾಣಿಸ್ತದೆ. ಯಾರು ಬಂದು ಭಗವಂತನ ಬಂದು ವಾಯುದೇವರ ತತ್ವವನ್ನ ಯಾರು ಒಪ್ಪಿ ಹೋಗ್ತಾನೆಯೋ ಅವ್ರು ಮುಂದೆ ಮುಂದೆ ಹೋಗ್ತಾರೆ. ಎಷ್ಟು ಮುಂದೆ ಮುಂದೆ ಹೋಗ್ತಾರೆಯೋ ಭಗವಂತನ ಮುಂದೆ ಹೋಗ್ತಾರೆ, ಭಗವಂತನ ಹತ್ತಿರ ಹೋಗ್ತಾರೆ ತತ್ವ. ಭಗವಂತನ ಹತ್ತಿರ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಬೆಳಕು, ಬೆಳಕಲ್ಲಿ ಹೋಗಕ್ಕೆ ಹೋಗ್ಬಿಡ್ತಾರೆ, ಇಲ್ಲ ಜ್ಞಾನ ಸಿಗಿಬಿಡ್ತಾರೆ ಅವ್ರಿಗೆ. ಸೊ ಅಂತ ಅವ್ರು ಏನ್ ಮಾಡ್ತಾರೆ, ಇವರು ಬಂದು ಕತ್ತಲು ಲೋಕವನ್ನ ಕೊಡುವಂತ ಮತ್ತು ಮೋಕ್ಷವನ್ನ ಕೊಡುವಂತಹದ್ದು ವಾಯುದೇವರಿಗೆ ಮಾತ್ರ ಇದೆ, ಭಗವಂತನ ಬಿಟ್ರೆ ಇದು ವಾಯುದೇವರಿಗೆ ಮಾತ್ರ ಇದೆ. ಇದರಲ್ಲಿ ಈ ಕಾನ್ಸೆಪ್ಟ್ ಏನಂತಂದ್ರೆ ಭಗವಂತ ಮತ್ತು ವಾಯುದೇವರು ಮಾತ್ರ ಬಂದು ಅವರಿಗೆ ಕತ್ತಲು ಲೋಕವಾಗಲಿ ನರಕ ಲೋಕವಾಗಲಿ ಇಲ್ಲ ಮೋಕ್ಷವಾಗಿರಲಿ ಭಗವಂತ ಮತ್ತು ವಾಯುದೇವರು ಭಗವಂತನ ಅನುಗ್ರಹದಿಂದ ಬಂದು ವಾಯುದೇವರು ಕೊಳ್ಳಕ್ಕೆ ಸಮರ್ಥರು. ಯಾಕಂದ್ರೆ ವಿಷ್ಣುರ್ಹಿದಾತ ಮೋಕ್ಷಸ್ ವಾಯು ತತನಜ್ಞೇಯ ಅಂತಾರೆ. ಸೊ ವಿಷ್ಣು ಕೊಡಬಹುದು ಮೋಕ್ಷ, ಅದು ಬಿಟ್ಟರೆ ವಾಯುದೇವರು ಭಗವಂತನ ಅನುಗ್ರಹದಿಂದ ವಾಯುದೇವರು ಕೊಡಬಹುದಾಯ್ತು. ಸೊ ಅದನ್ನ ಬಂದು ಕೊಡ್ತಾರೆ. ಯಾರು ಬಂದು ದ್ವೇಷ ದೂಷ ಮಾಡ್ತಾರೆಯೋ ದೂಷಣ ಮಾಡ್ತಾರೆಯೋ ಅವರು ಅಂದಂತ ಬಸ್ಸು ಕತ್ತಲು ಲೋಕದಲ್ಲಿ ಬಂದು ದೊಬ್ಬಿ ಬಿಡ್ತಾರೆ. ಯಾರು ಬಂದು ಶಿರಸಾ ಧಾರಣ ಮಾಡಿ ಮಾಡ್ತಾರೆಯೋ ಅವರು ಚಿದಾನಂದ ಸಂದೋಹತಾನ, ಚಿದಾನಂದ ಮತ್ತು ಚಿತು ಮತ್ತು ಆನಂದದೇ ಲೋಕ ರಾಶಿಯಾಗಿ ಇರುವಂತಹ ಲೋಕ ಆ ಮೋಕ್ಷವನ್ನ ಕೊಟ್ಟು ಬಿಡ್ತಾರೆ. ಮಧ್ವಾಚ ಆಚಾರ ಬಂದು ವಾಯುದೇವರು ಕೊಟ್ಟು ಬಿಡ್ತಾರೆ. ಅಂತ ಬಾದದೋಳಿಯನ್ನ, ಇದು ಎಂತ ಬಾದದೋಳಿ, ಇಂತ ಬಾದದೋಳಿಯನ್ನ ನನ್ನಿಂದ ಸ್ತೋತ್ರ ಮಾಡಿ ಅದರ ಒಂದು ಹೊಗಳಿ ನನ್ನಿಂದ ಸಾಧ್ಯವಿಲ್ಲ, ಸಂಸ್ಥೆ ನಾಸ್ತಿ ಶಕ್ತ, ನನ್ನಿಂದ ಅದು ಆಗದು ಹಂಗಂತಂದ್ಬಿಟ್ಟು ತಿಳ್ಕೊಂಡಿದ್ದ ಆಚಾರ್ಯ ಕನ್ಫರ್ಸ್ ಮಾಡ್ತಾರೆ. ಏನಂದ್ರೆ ಅವರ ಒಂದು ನೋಡಿದ್ರೆ ನೋಡಿದ್ರೆ ಎಷ್ಟು ದೊಡ್ಡ ಪಂಡಿತರು ಅವರು, ಅವರಂತಾರೆ ನನ್ನಿಂದ ಈ ಪಾದಧೂಳಿಯನ್ನ ಬಂದು ವರ್ಣನೆ ಮಾಡಿ ಸಾಧ್ಯವಿಲ್ಲ ಅಂತ ಪಾದಧೂಳಿ. ಯಾಕಂದ್ರೆ ಯಾರು ಬಂದು ಶಿರಸಾಧಾರಣ ಮಾಡಿ ಭಗವಂತನ ಮೇಲೆ ಮತ್ತು ವಾಯುದೇವರ ಮೇಲೆ ಯಾರು ನಂಬಿಕೆ ಇಟ್ಟುಕೊಂಡಿರ್ತಾರೆಯೋ ಅವ್ರನ್ನ ಒಂದು ಮೋಕ್ಷವನ್ನು ಕೊಡುವಂತಹ ಪಾದಧೂಳಿ. ಯಾರು ಬಂದು ದೋಷ ದ್ವೇಷ ಮಾಡ್ತಾರ ದೂಷಣ ಮಾಡ್ತಾರೆಯೋ ಅವರಿಗೆ ಬಂದದು ನರಕವನ್ನು ಕೊಡುವಂತಹ ಪಾದಧೂಳಿ. ಇಂತಹ ಪಾದಧೂಳಿಯನ್ನ ನನ್ನಿಂದ ಇದು ಇದು ಮಾಡಿ ಅವರ ಆ ಹೊಗಳಿ ಇಲ್ಲ ಮತ್ತು ಆ ಸ್ವಸ್ಥರ ಮಾಡಿ ನನ್ನಿಂದ ಸಾಧ್ಯವಿಲ್ಲ ಹಾಗಂತೇಳಿ ತಾನು ಹೇಳಿಕೊಳ್ತಾರೆ ತಿಳ್ಕೊಂಡಿದ್ದಾಚಾರ್ಯರು. ಸೊ ಇದು ಎರಡು ಶ್ಲೋಕವನ್ನ ನೋಡಿದೀವಿ.